ಆದ್ರಿಂದಾಗಿ ಮಹಾಲಕ್ಷ್ಮಿ ನಮಸ್ಕಾರವು ಕೂಡ ಕರ್ತವ್ಯ. ಆದರೆ ಮಹಾಲಕ್ಷ್ಮಿ ನಮಸ್ಕಾರ ಮಾಡಲೇಬೇಕು ಎಂಬುದು ಎಷ್ಟು ಮುಖ್ಯನೋ, ಪ್ರತ್ಯೇಕವಾಗಿ ಮಾಡಲೇಬಾರದು ಎಂಬುದು ಅಷ್ಟೇ ಮುಖ್ಯವಾದ್ರಿಂದ ಪರಮಾತ್ಮನಿಗೆ ಪ್ರಾಧಾನ್ಯ ಕೊಟ್ಟು ಲಕ್ಷ್ಮಿಗೆ ಅಪ್ರಾಧಾನ್ಯ ಕೊಟ್ಟು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಹಾಗೆ ಮಾಡಿದರು ಅಂತ ತಿಳಿಸಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಪ್ರಣಮ್ಯ ರಮಣಂ ಲಕ್ಷ್ಮ್ಯಾಹ ಪೂರ್ಣಬೋಧಾನ್ ಗುರೂನಪಿ ಲಕ್ಷ್ಮ್ಯಾಹ ರಮಣಂ ಪ್ರಣಮ್ಯ ಪ್ರಣಮ್ಯ ಚರಣಾಂಭೋಜ ಯುಗಂ ಲಕ್ಷ್ಮೀಪತಿ ಪದಾಂಭೋಜ ಯುಗಂ ನತ್ವ ಅಂತ ಅಲ್ಲಿ ಹೇಳಿದ್ರು. ಪ್ರಣಮ್ಯ ಅಂತ ಇಲ್ಲಿ ಹೇಳಿದ್ರು. ನತ್ವಕ್ಕೂ ಪ್ರಣಮ್ಯಗೆ ಏನು ನಮಸ್ಕಾರ ವ್ಯತ್ಯಾಸ ಅಂದ್ರೆ, ನತ್ವ ಅಂದ್ರೆ ಬರೀ ನಮಸ್ಕಾರ ಅಂದ್ರೂ ಆಯ್ತು, ಪ್ರಣಮ್ಯ ಅಂದ್ರೆ ಏನು ಸಾಷ್ಟಾಂಗ ನಮಸ್ಕಾರ ಆಗ್ಬೇಕು. ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಅದಕ್ಕೆ ಪ್ರಣಾಮ ಸಾಷ್ಟಾಂಗ ನಮಸ್ಕಾರಕ್ಕೆ ಪ್ರಣಾಮ ಅಂತಾರೆ, ಬರೀ ಕೈ ಮುದ್ರೆ ನಮಸ್ಕಾರ ಅಂತಾರೆ. ಅದು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಹಳ್ಳಿ ನತ್ವ ಅಂತ ಮಾಡಿದ್ರೆ ಅರ್ಥ ಏನು ಅಂದ್ರೆ ಹಾಗೇನೆ ಇಲ್ಲಿ ಮಾಡಿ ಅಂತ ತಿಳಿಸಿದ್ರಾಗ ಎರಡು ವಾಕ್ಯಗಳಿಗೆ ಸ್ಪಷ್ಟೀಕರಣ ಕೊಡೋದು. ಅವ್ರ ಮಾತುಗಳೇ ಅವರೇ ವ್ಯಾಖ್ಯಾನ ಮಾಡ್ಕೊಂಡಾಗ ಲೆಕ್ಕ. ಪ್ರಣಮ್ಯ ರಮಣಂ ಲಕ್ಷ್ಮ್ಯಾಹ ಲಕ್ಷ್ಮೀಪತಿಯಾದ ಶ್ರೀಹರಿಗೆ ನಮಸ್ಕಾರವನ್ನು ಮಾಡಿ, ಆಮೇಲೆ ಪೂರ್ಣಬೋಧಾನ್ ಗುರೂನ್ ಅಪಿ ನತ್ವ ಪೂರ್ಣಬೋಧ ಗುರುಗಳನ್ನು ಸಹ ಶ್ರೀಮನ್ ಮಧ್ವಾಚಾರ್ಯಂತಕ್ಕಂಥ ಗುರುಗಳನ್ನು ಸಹ ಪ್ರಣಮ್ಯ ನಮಸ್ಕರಿಸಿ. ಇನ್ನೊಂದು ರೀತಿಯನ್ವಯ ಪೂರ್ಣಬೋಧಾನ್ ನತ್ವ ಪೂರ್ಣಬೋಧರಾದ ಶ್ರೀಮದ್ ಆಚಾರ್ಯ ನಮಸ್ಕಾರವನ್ನು ಮಾಡಿ, ಗುರೂನ್ ಅಪಿ ಅಕ್ಷೋಭತೀರ್ಥರು ನಮಸ್ಕಾರವನ್ನು ಮಾಡಿ. ಆ ರೀತಿ ಮಾಡಕ್ಕೆ ಬರ ಪೂರ್ಣ ಪ್ರಜ್ಞಾನ್ ನತ್ವ ಪೂರ್ಣಬೋಧಾನ್ ನತ್ವ ಗುರೂನ್ ಪದ್ಮನಾಭ ತೀರ್ಥಾಧಿಕಾನ್ ನತ್ವ ಅಂತ ಆ ರೀತಿ ಅರ್ಥ ಮಾಡಿಕೊಂಡಾಗ ಎರಡು ಆಯ್ತಾಗ ಪೂರ್ಣಬೋಧಾನ್ ಗುರೂನ್ ನತ್ವ ಪೂರ್ಣಬೋಧಾನ್ ಗುರೂನ್ ಅಪಿ ನತ್ವ ವ್ಯಾಖ್ಯಾಂ ತತ್ವ ವಿವೇಕಸ್ಯ ಕರಿಷ್ಯಾಮ ಯಥಾಮತಿ. ಎಷ್ಟು ಮಂಗಲಾಚರಣೆ ಮಾಡಿ ಏನ್ ಮಾಡ್ತೇವೆ ಅಂತ ಹೇಳ್ತಾರೆ. ತತ್ವ ವಿವೇಕಸ್ಯ ವ್ಯಾಖ್ಯಾಂ ತತ್ವ ವಿವೇಕ ಅಂತಕ್ಕಂಥ ಶ್ರೀಮದ್ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಹೇಗೆ ಮಾಡ್ತೇವೆ ಅಂದರೆ ಯಥಾವತಿ ಕರಿಷ್ಯಾಮ. ಯಾತಕ್ಕೆ ಮಾತು ಹೇಳ್ತಾರೆ ಯಥಾಮತಿ ಅಂದರೆ, ಆಚಾರ್ಯಗ್ರಂಥ ಚಿಕ್ಕದು ಅದಕ್ಕೇನು ವ್ಯಾಖ್ಯಾನ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಬಹುದು. ಎಷ್ಟು ಶೋಕ ಯಥಾ ಪ್ರಕಾರ 11 ಶೋಕದ ಗ್ರಂಥ ಇದು, ಇದಕ್ಕೆ ಯಾಕೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಕೇಳಿದರೆ ಗ್ರಂಥ ಭಾರಿ ದೊಡ್ಡದು, ನಮಗೆ ತಿಳಿಯೋದೇ ಕಷ್ಟ ಅಷ್ಟು ದೊಡ್ಡದು ಅಂತ ಹೇಳ್ತಾರೆ. ಯಥಾಮತಿ ನಮ್ಮ ಬುದ್ಧಿ ತಿಳಿದಷ್ಟು ಹೇಳ್ತೇವೆ ಹೊರತು ಪೂರ್ತಿ ಹೇಳೋ ಶಕ್ತಿ ನಮಗಿಲ್ಲ. ಸೊ ಗ್ರಂಥ ಚಿಕ್ಕದೊಂದು ಮಾತ್ರಕ್ಕೆ ಬಂಗಾರ ಇಷ್ಟೇ ಇಟ್ಕೊಂಡಕ್ಕಾಗತ್ತೆ ನಮಗೆ, ಇಷ್ಟೇ ಇಟ್ಟು ಬಂಗಾರ ಕೊಂಡ್ಕೋಬೇಕು ದುಡ್ಡಿಲ್ಲ ಅಂದ್ಬಿಡುತ್ತೆ. ಇಷ್ಟು ಕಬ್ಬಣಬೇಕಾದ್ರೆ ಬಂಗಾರ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಸಣ್ಣದ ಬಂಗಾರ ಬೆಲೆ ಬಹಳ ಜಾಸ್ತಿ. ತತ್ವಕ್ಕೆ ಆಚಾರ್ಯರಂತ ಆದ್ರಿಂದಾಗಿನೇ ಬಹಳ ಅರ್ಥ ಇದೆ. ಮತಿ ಮಾರತಿ ಕ್ರಮೇ ಯಥಾಮತಿ ನಮಗೆ ತಿಳಿದಷ್ಟು ಹೇಳ್ತೇವೆ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಯಥಾಮತಿ ನಿಮಗೆ ತಿಳಿಯಷ್ಟು ಹೇಳ್ತೇವೆ ಅಂತ ಅರ್ಥ. ನಮಗೆ ತಿಳಿಯಷ್ಟು ತಿಳಿದಿರೋದು ತಿಳಿದಕ್ಕಾಗೋದಿಲ್ಲ. ಅದರಿಂದಾಗಿ ಶಿಷ್ಯ ಬುದ್ಧಿ ಮನತಿ ಕ್ರಮ್ಯ ಶಿಷ್ಯಮತಿ ಮನ ಕ್ರಮ್ಯ ಅದೇ ರಾಯರ ಅರ್ಥ ಬರೀಬೇಕಾದಕ್ಕೆಲ್ಲ ಬುದ್ಧಿ ಮನತಿ ಕ್ರಮ್ಯ ಮತಿ ಮನತಿ ಕ್ರಮ್ಯ ಅಂದರೆ ಶಿಷ್ಯರಿಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹೇಳ್ತೇವೆ ಹೊರತು ಎಲ್ಲ ಹೇಳೋದಕ್ಕೋದ್ರೆ ನಿಮಗೆ ತಿಳಿಯೋದಿಲ್ಲ. ಆದ್ದರಿಂದ ಸ್ವಲ್ಪ ಹೇಳ್ತೇವೆ ಅಂತ ಅದಕ್ಕೆ ಅರ್ಥ. ದೊಡ್ಡವ್ರ ವಿಷಯದಲ್ಲಿ ಮಾತಾಡಿಕೊಂಡಾಗ ವಿನಯ, ಚಿಕ್ಕವ್ರು ಹೇಳಬೇಕಾದ್ರೆ ಎಚ್ಚರಿಕೆ. ಎಲ್ಲ ಹೇಳೋದಕ್ಕೆ ಹೊರಟಿಲ್ಲ, ಸ್ವಲ್ಪ ಹೇಳ್ತಾ ಇದ್ದೇವೆ. ಆಚಾರ ತೋರಿಸ್ಕೊಟ್ರಲ್ಲ ಗೀತಾರ್ಥಂ ವಕ್ಷ್ಯಾಮಿ ಲೇಶತ ಅಂತ ಹೇಳಿದ್ರಲ್ಲ ಆ ರೀತಿಯಾಗಿ ಪ್ರಣಭ್ಯ ರಮಣಂ ಲಕ್ಷ್ಮ್ಯಾಹ ಪೂರ್ಣಬೋಧಾನ್ ಗುರೂನಪಿ ವ್ಯಾಖ್ಯಾಂ ತತ್ವ ವಿವೇಕಸ್ಯ ಕರಿಷ್ಯಾಮ ಯಥಾಮತಿ. ಇದು ಕರಿಷ್ಯಾಮಿ ಅನ್ನಬಾರ್ದೆ, ಲಕ್ಷ್ಮೀ ಪದೇ ಪದಾಂಭೋಜ ಗಮ್ ನತ್ವ ಗುರೋರಪಿ ಕರಿಷ್ಯೇ ಅಂತ ಏಕವಚನ ಹೇಳಿದ್ದಾರೆ. ಇಲ್ಲಿ ಕರಿಷ್ಯಾಮ ಅಂತ ಬಹುವಚನ ಹೇಳ್ತಾರೆ. ಎಲ್ಲದಕ್ಕೂ ತಿಳ್ಕೊಂಡಿರ್ಬೇಕು ಕಾರಣ. ಸಾಮಾನ್ಯ ಸಂಸ್ಕೃತ ಸುಮ್ಮನೆ ಹೇಳೋರು ಏನು ಮಾಡಿಬಿಡ್ತಾರೆ, ಇಲ್ಲಿ ಕರಿಷ್ಯ ಅಂದರೆ ಛಂದ ಸರಿ ಹೋಗೋದಿಲ್ಲ, ಕರಿಷ್ಯ ಯಥಾಮತಿ ಸರಿ ಹೋಗೋದಿಲ್ಲ, ನಾಲ್ಕು ಅಕ್ಷರ ಬೇಕು ಕರಿಷ್ಯಾಮ ಅಂತ ಹೇಳಿದ್ದಾರೆ. ಇದೆಲ್ಲ ಛಂದಸ್ಸಿಗೆ ವ್ಯಾಕರಣ ಕೇಳೋ ಅರ್ಥಗಳು. ಅಂತ ಅರ್ಥ ಯಾವುದು ಕೇಳಬಾರದು, ಶಾಸ್ತ್ರಕ್ಕೆ ಹೇಳಬಾರದು. ಶಾಸ್ತ್ರಕ್ಕೆ ಯಾವಾಗ ಎಂತ ಅರ್ಥ ಹೇಳಬೇಕು ಅಂದ್ರೆ, ಅರ್ಥ ಇದು ನೀವು ಛಂದಸ್ಸಿಗೋಸ್ಕರವಾಗಿ ಅರ್ಥ ಸ್ಯಾಕ್ರಿಫೈಸ್ ಮಾಡಾಗಿಲ್ಲ. ಛಂದಸ್ ಪ್ರಧಾನ ಅಲ್ಲ, ಯಾವ್ದು ಪ್ರಧಾನ, ಅರ್ಥ ಪ್ರಧಾನ ಎಂದು ಅರ್ಥ ಮಾಡಿಕೊಂಡ್ರೆ ಕರಿಷ್ಯಾಮ ಜಾತಿಗೆ ಹೇಳ್ತಾರಾಗಿದ್ರೆ ಅಲ್ಲೂ ಕೂಡ ಹೇಳೋದು ಹೀಗೇನೆ. ಏನಂತ ಅಲ್ಲೂ ಕೂಡ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಶರಣಿಂ ಕರಣಿಂ ಶರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿಜ ವದಂತೋಪಿ ಮಹತಾಂ. ಎಲ್ಲ ಬಹುಚರಣೆ, ನ ಶಬ್ದಾಬ್ಧೋ ಗಾಢಾಹ ನ ಚ ನಿಗಮ ಚರ್ಚಾ ಸುಚತುರಾಹ, ಎಲ್ಲ ಬಹುಚರ. ಅಲ್ಲಿ ತಮಾಷೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಏಕವಚನ ಹೇಳ್ಕೋಬಾರ್ದೆ, ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ನಮಗೆ ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಅವ್ರ ಮಾತು ಮುಂದಿನ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಅರ್ಥ. ಕರಿಷ್ಯಾಮ ಅನ್ನೋ ಪದ ಮುಂದಿನ ಎಲ್ಲರೂ ಕೂಡ ಎಂಥದ್ದು, ಯಾರೇ ಏನೇ ಬರೆದ್ರು ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಅಷ್ಟೇ. ಯಾರಿಗೆ ಮಾನ್ಯತೆ ಬಂದರೂ ಕೂಡ ಆಚಾರ್ಯರ ಕರುಣೆಯನ್ನ ಹೊಂದಿ ಬರೀತಾರಲ್ಲ ಅವರಿಗೆ ಮಾನ್ಯತೆ ಬರ್ತದೆ ಹೊರತು ಬರೀ ವ್ಯಾಕರಣಾದಿ ಗೊತ್ತಿದೆ ಅಂತ ಬರೆದ್ರೆ ಮಾನ್ಯತೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ಬಹುಜನ ಪ್ರಯೋಗ ಮಾಡಿದ್ದಾರೆ. ಇಲ್ಲೂ ಕೂಡ ಕರಿಷ್ಯಾಮ ಅಂತ ಹೇಳಿದ್ರಿಂದ ನಾವು ಬರೀತೇವೆ ಅಲ್ಲ, ನಾವು ಅಂತ ಹೇಳಿದ್ರಿಂದ ಒಳ ದೇವತೆಗಳೆಲ್ಲ ಇದ್ದಾರೆ, ಎಲ್ಲ ಬರೆಸ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಜ್ಞಾನಿಗಳು ಯಾವಾಗಲೂ ನಮ್ಮ ಅಂತ ಮಾತಾಡೋದುಂಟು, ನಾವು ಬರ್ತೇವೆ ನಮಗೆ ಉಪಯೋಗ ಆಗಲಿಲ್ಲ, ಬಹುಚರು ಉಪಯೋಗಿಸ್ತಾರೆ. ನಾವೇನು ತಿಳ್ಕೊಂಡು ಎಷ್ಟು ಅಹಂಕಾರ ನೋಡಿದ್ರೆ ಅವರಿಗೆ, ನಾನು ಅಂತ ನಾವು ಅಂತ ಕರ್ಕೋತಾರೆ, ಎಷ್ಟು ಅಹಂಕಾರ. ಅದು ಅಹಂಕಾರ ಅಲ್ಲ, ಅದು ನಾವು ಮಾತಾಡ್ತೇವೆ ಅಂತ ಹೇಳ್ಬೇಕಾದ್ರೆ ಅನುಸಂಧಾನ ಏನಿದೆ ಅಂದರೆ ದೇವತೆಗಳೆಲ್ಲ ಮಾತಾಡಿಸ್ತಾರೆ ಅಂತ. ಅರ್ಥ ಆಯ್ತಾ? ಈಗ ಯಾವಾಗಲೂ ಒಂದು ಗುಂಪನ್ನು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಏನು ಉಪಯೋಗಿಸ್ತಾರೆ? ಘೋಷಣೆ ಉಪಯೋಗಿಸ್ತಾರೆ. ಇವ್ರು ಸ್ಟ್ರೈಕ್ ಮಾಡ್ತಾ ಪ್ರೆಸಿಡೆಂಟ್ ಒಬ್ಬನ ಕೂಗ್ತಾರೆ, ವಿ ವಾಂಟ್ ಜಸ್ಟಿಸ್ ಅಂತಾನೆ. ಐ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್ ಅಂತಾನೆ. ಅದಕ್ಕೆ ಬಿಗ್ ಫಾಲೋಯಿಂಗ್ ಅವನಿಗಿದೆ, ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದಾನೆ. ಎಲ್ಲ ಹಾಗೇನೆ, ಅವರೆಲ್ಲರೂ ಹಾಗೆ ಮಾತಾಡ್ತಾ ಇದ್ದೆ. ನಾವು ಅಂತ ಅವ್ರು ಅನ್ಬೇಕು, ಇವರು ನಾವು ಅಂತ ಇವರು ಅನ್ಬೇಕು. ಯಾವಾಗ ದೊಡ್ಡವರೆಲ್ಲ ತಮ್ಮನ್ನು ನಾವು ಅಂತ ಕರ್ಕೊಳ್ಳೋ ಉದ್ದೇಶ ವಿನಯ. ಅದು ನಾನು ಅಂದ್ರೆ ಅಹಂಕಾರ, ನಮ್ಮ ಪ್ರಕಾರ ನಾನು ಅಂದ್ರೆ ವಿನಯ, ನಾವು ಅಂದ್ರೆ ಅಹಂಕಾರ. ಶಾಸ್ತ್ರದಲ್ಲಿ ನಾನು ಅಂದ್ರೇನೆ ಅಹಂಕಾರ, ನಾವು ಅಂದ್ರೆ ವಿನಯ. ಯಾಕೆ ಅವ್ರಿಗೆ ಎಷ್ಟು ವಿವೇಕ ಇದೆ ಅಂತ ಕೇಳಿದ್ರೆ, ಹಿಂದೆ ಎಷ್ಟು ಜನ ದೇವತೆಗಳು ಮಾತಾಡಿಸ್ತಾ ಇದ್ದಾರೆ, ಈಗ ಬಾಯಿ ತೆಗಿಬೇಕು. ಅಲ್ಲಿ ಅಗ್ನಿ ದೇವರು ಮಾತಾಡಬೇಕು, ಒಳಗೆ ಬುಕ್ಕೆ ಹೊರತೆ ಹುಡುಕ ಪ್ರಾಣ ಅಂತರ್ಗತ. ಮತ್ತೆ ದೇವತೆ ಅನುಭವಿ ದೇವತೆಗಳು ಬುದ್ಧಿ ಕೊಡಬೇಕು, ದೇವರು ಮಾತಾಡಿಸ್ಬೇಕು, ಯೋಂತಹ ಪ್ರವೇಶ ಮಾತಾಡಬೇಕು. ಇಷ್ಟೆಲ್ಲ ಆಗಿದ್ದರಿಂದ ಇಷ್ಟು ಜನ ಸೇರಿ ಮಾತಾಡೋದ್ರಿಂದ ಏನಂತ ಕರೀತಾರೆ, ಕರಿಷ್ಯಾಮಹ ಅಂತ ಹೇಳ್ಬೇಕಾದ್ರೆ ಬಹುತನ ಉಪಯೋಗಿಸಿದ್ರು. ಕರಿಷ್ಯಾಮಹ ಯಥಾಮತಿ ಪ್ರಣಮ್ಯ ರಮಣಂ ಲಕ್ಷ್ಮ್ಯಾಹ ಪೂರ್ಣಬೋಧಾನ್ ಕುರೂನಪಿ ವ್ಯಾಖ್ಯಾಂ ತತ್ವ ವಿವೇಕಸ್ಯ ಕರಿಷ್ಯಾಮಹ ಯಥಾಮತಿ. ಇದಕ್ಕೆ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ಬರೀತಾ ಔತಾರಿಕ ಕೊಡ್ತಾರೆ, ಅದೊಂದು ಮಾತ್ರ ಓದಬಹುದಿಲ್ಲ. ಏನಂತ, ಇಹ ಹಿ ಪರಮ ಕಾರುಣಿಕೋ ಜಯತೀರ್ಥ ಶ್ರೀಮಚ್ಚರಣ, ಅತ್ಯಂತ ಕರುಣಾಡಗಳಾದ ಶ್ರೀಮತ್ ಜಯತೀರ್ಥ ಶ್ರೀಚರಣರು. ತತ್ವವಿವೇಕಾಖ್ಯಾಂ ಕರ್ತೃಕಾಮಹ, ತತ್ವವಿವೇಕಕ್ಕೆ ವ್ಯಾಖ್ಯಾನವನ್ನು ಮಾಡಕ್ ಹೊರಟುಬಿಟ್ಟು, ಪ್ರಾರಪ್ಸಿತ ಪರಿಸಮಾಪ್ತಿಯಾದಿ ಪ್ರಯೋಜನತೆಯ ಶಿಷ್ಟಾಚಾರ ಪರಂಪರಾವಗತಾಂ ರಮಾಪತಿ ಪ್ರಣತಿಮಾದಿ ಪ್ರಣತಿ ಶಿಷ್ಟಾಚಾರ ಸಂಪ್ರದಾಯ ಏನು ಗೊತ್ತಾಗಿದೆ ನಮಗೆ, ಗ್ರಂಥದಲ್ಲಿ ಆರಂಭದಲ್ಲಿ ಏನು ಮಾಡಬೇಕು, ಮಂಗಲಾಚರಣೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ಆದಿಗುರುಣಾಂ ರಮಾಪತಿ ಪ್ರಣತಿಂ, ಮಧು ರಮಾಪತಿಗೆ ನಮಸ್ಕಾರ. ಆದಿಗುರುಣಾಂ ಆದಿಗುರುಗಳಾದ ಶ್ರೀಮದ್ ಆಚಾರ್ಯ ನಮಸ್ಕಾರ. ಪರಮಗುರುಣಾಂಚ ಪ್ರಣತಿಂ ವಿಧಾಯ, ಪರಮಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಶಿಷ್ಯ ಶಿಕ್ಷಾಯಿ ಶಿಷ್ಯರಿಗೆ ತಿಳಿಸಿಕೊಡೋದಕ್ಕೋಸ್ಕರ ಗ್ರಂಥಾದೋ ತಾಮು ಪರಿಪದ್ನನ್, ಮನಸ್ಸಿನ ಅಂದ್ಕೊಂಡ್ಬಿಟ್ಟರೆ ಶಿಷ್ಯರಿಗೆ ಗೊತ್ತಾಗ್ತಿದ್ದಿಲ್ಲ ಅಂತ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ಬರೆದು ತೋರಿಸ್ತಾ ಇದ್ದಾರೆ. ಪರಮಗುರುಗಳು ಅಂತ ಹೇಳಿದರೆ ಗುರುಗಳ ಗುರುಗಳು ಪರಮಗುರುಗಳು, ಆದಿಗುರು ಎಲ್ಲರಿಗೂ ಮೂಲ ಗುರುಗಳು. ಯಾರವರು ಮೂಲ ಗುರುಗಳು? ಅದಕ್ಕೆ ಆದಿಗುರುಗಳು ಅಂದ್ರೆ ಅವರು. ಶ್ರೋತೃಬುದ್ಧಿ ಅನುಕೂಲಾರ್ಥಂ ಸಕೀರ್ತಿ ಸಚಿಕೀರ್ಷಿತಂ ಪ್ರತಿ ಜಾನೀತೆ. ಶ್ರೋತೃಬುದ್ಧಿ ಬುದ್ಧಿ ಅನುಕೂಲಾರ್ಥಂ, ಶ್ರೋತೃಗಳಿಗೆ ಬುದ್ಧಿಗೆ ಅನುಕೂಲ ಆಗಬೇಕೇನು, ಏನ್ ಮಾಡ್ತಾ ಇದ್ದೀರಿ ಗೊತ್ತೊಮ್ಮೆ ಗೊತ್ತಾಗಬೇಕಲ್ಲ. ಉಪನ್ಯಾಸ ವಿಷಯ ಹೇಳಿದ್ರೆ ಸುಮ್ಮನೆ ಮಾತಾಡ್ತೀರಿ, ಕೊನೆ ಪಕ್ಕ ಏನು ಏನ್ ಮಾತಾಡ್ತೀರಿ ಏನು ಮಾತಾಡ್ತಾರೆ ಕೇಳ್ತಾನೆ ಇರ್ತಾರೆ, ಗೊತ್ತಾಯ್ತಾ ಏನು ವಿಷಯ ಏನು ವಿಷಯ ಅಂತೇಳಿ. ವಿಷಯ ಹೇಳಿಬಿಟ್ರೆ ಏನಾಗುತ್ತಾಗ, ಅವ ಕರೆಕ್ಟ್ ಈ ವಿಷಯ ಮಾತಾಡ್ತೇನೆ ನೋಡು ನೋಡೋರಿಗೆ ಏನಾಗುತ್ತಾಗ, ಆ ಗ್ರಹಣ ಮಾಡಕ್ ತಯಾರಾಗ್ತಾರೋ ರಿಸೆಪ್ಷನ್ಗೆ ಅವ್ರಕೂಲ ಏನಾಗಬೇಕೀಗ, ಈ ರೀತಿ ಏನ್ ಹೇಳ್ತಾರೆ ಅಂತ ಗೊತ್ತಾದ್ರೆ ಆತರ ಮೈಂಡ್ ಸೆಟ್ ಶುರುವಾಗ್ತದೆ. ಅದಕ್ಕಾಗಿ ಶ್ರೋತೃಬುದ್ಧಿ ಅನುಕೂಲಾರ್ಥಂ ಸ್ವಚಿಕೀರ್ಷಿತಂ ಪ್ರತಿ ಜಾನೀತೆ, ತಾವು ಮಾಡಕ್ ಕೊಟ್ಟನ್ನು ತಿಳಿಸ್ತಾ ಇದ್ದಾರೆ. ಪ್ರಣಂಬೇತಿ, ಅದಕ್ಕೆ ಪ್ರಣಂಬೇತಿ ಇದೆ. ಮುಂದೆ ಹೇಳ್ತಾರೆ, ಅಲ್ಪ ನಮಸ್ಕಾರಸ್ಯ ಗ್ರಂಥಕರಣಾತ್ ಪೂರ್ವಮೇವ ಕಥನಾತ್ ತಯೋಹು ಅಂಗಾಂಗಿ ಭಾವ ಸೂಚಿತೋ ಜ್ಞಾತವ್ಯ. ಪ್ರಣಮ್ಯ ಅಂತ ಹೇಳಿಬಿಟ್ಟು ನಮಸ್ಕಾರವನ್ನು ಮೊದಲೇ ಮಾಡಿದ್ರಿಂದ ಅದಕ್ಕೇನಿದೆ ಕಥನಾತ್ ಅಂಗಾಂಗಿ ಭಾವ ಇದೆ ಅಂದರೆ ಗ್ರಂಥ ಸಮಾಪ್ತಿ ಮಾಡೋದು ಒಂದು ಉದ್ದೇಶ. ಅದು ಕಾರಣವಾಗಿರೋದ ಯಾವುದಾದ್ರು ಕೇಳಿದ್ಗೆ ಗ್ರಂಥ ಸಮಾಪ್ತಿ ಕಾರ್ಯ ಕಾರಣ ಮಂಗಲಾಚರಣೆ. ಮಂಗಲಾಚರಣೆ ಮಾಡೋದರಿಂದ ಗ್ರಂಥ ಪರಿಸಮಾಪ್ತಿ ಆಗುತ್ತೆ ಅಂತ ನಿಯಮ ತೋರಿಸ್ತಾ ಇದ್ದಾರೆ. ಗುರುವನ್ ಶ್ರೀ ಪದ್ಮನಾಭ ತೀರ್ಥ ಶ್ರೀಮಚ್ಚರಣ ಅಕ್ಷೋಭ ತೀರ್ಥ ಶ್ರೀಮಚ್ಚರಣಾಮಿಶ್ಚ ಅದಕ್ಕೆ ಅರ್ಥ ಬರೆದಿದ್ದರಿಂದ ಗುರುವಿನ ಶಬ್ದಕ್ಕೆ ಏನಂತ ಅರ್ಥ ಗೊತ್ತಾಯ್. ಈ ರೀತಿ ಇದನ್ನು ಏನು ಗೊತ್ತಾಯ್ತು, ಟಿಪ್ಪಣಿ ಏನು ಬರೀತಾರೆ ಅಂದರೆ ಈ ರೀತಿ ಬರೀತಾರೆ, ಆಚಾರ್ಯ ತತ್ವಕ ಓದ್ದ ಮೂಲ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಏನು ಟೀಕಾ ಬರೀತಾರೆ ಅಂದಾಗ ಅವ್ರು ಹೇಳಿದ್ರೆ ಗೊತ್ತಾಯ್ತು ಏನು ಬರೀತಾರೆ ಅಂತೇಳಿ. ಟಿಪ್ಪಣಿ ಏನು ಬರೀತಾರೆ ಅದಕ್ಕೆ ಮತ್ತೆ ಗೊತ್ತಾಯ್ತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನೋಟ್ಸ್ ಫರ್ದರ್ ಎಷ್ಟೇ ಎನ್ಲಾರ್ಜ್ ಮಾಡ್ತಾ ಹೋಗೋದೇ ಅದರ ಉದ್ದೇಶ. ಮಂಗಳಾಚರಣೆ ಟೀಕಾರೆ ಅಂದರೆ ಯಾತಕ್ಕೆ ಹೇಳಿ, ಅಲ್ಲಿ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಯಾವುದರಲ್ಲಿ ತತ್ವ ಸಂಖ್ಯಾ ಅಂತ ಹೇಳ್ಬಿಟ್ಟು ಮಂಗಳಾಚರಣೆ ಮಾಡಬೇಕು ಬಿಡಬೇಕು ಮಾಡಿದ್ದಾರೆ ಆಚಾರ್ಯರು ಸ್ವತಂತ್ರ ಮರದೇ ಮಂಗಳಾಚರಣೆ ಅನೇಕ ವಿಷಯ ಹೇಳ್ಬಿಟ್ಟಿದ್ದಾರೆ. ಅದು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಅದರ ನಾನು ಪರಮ ಪುರುಷಾದಿ ತತ್ವಾನಾಂ ವಿವೇಕ ಶಾಸ್ತ್ರ ಏವ ಕೃತಃ ತತ್ಕಿಮನೇನ ಪ್ರಕರಣೇನ ವಿಕ್ಷಿಪ್ತ ಸಂಗ್ರಹಾರ್ಥಮಿತಿ ಚೇನ್ನ ಸಂಗ್ರಹಶಾಪಿ ತತ್ವ ಸಂಖ್ಯಾನೇ ಕೃತತ್ವಾತ್ ಸತ್ಯಂ ತಥಾಪಿ ತತ್ವ ಸಂಖ್ಯಾನೋಕ್ತಾರ್ಥೇ ಸಾಕ್ಷಿತ್ವೇನ ಭಗವತ್ ಪ್ರಣೀತ ತತ್ವ ವಿವೇಕಗತ ವಾಕ್ಯಾನ್ನೇವ ಆಚಾರ್ಯೈ ಉದಾಹೃತಾನಿ ಇತಿ ಅದೋಷ. ಈ ಪ್ರಶ್ನೆ ಹಾಕೊಂಡು ಗ್ರಂಥ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ತತ್ವ ವಿವೇಕ ಯಾತಕ್ಕೆ ಬೇಕು, ಮೊದಲನೇ ಪ್ರಶ್ನೆ. ತತ್ವ ವಿವೇಕ ಮಾಡಲಿಕ್ಕೆ ಅಂತ ಹೊರಟ್ರೆ ನಾನು ಪರಮಪುರುಷಾದಿ ತತ್ವಾನಾಂ ವಿವೇಕ ಶಾಸ್ತ್ರೇವ ಕೃತ. ಪರಪುರುಷ ತತ್ವ ಸ್ವತಂತ್ರ ಅಸ್ವತಂತ್ರ ಇತ್ಯಾದಿ ವಿಚಾರ ಎಲ್ಲಿ ಬಂದಿದೆ ಈಗಾಗಲೇ ಮೂಲ ಗ್ರಂಥಗಳು ಬಂದುಬಿಟ್ಟಿದೆ, ಮತ್ತೆ ಯಾಕೆ ನೀವು ಮಾಡಲಿಕ್ಕೆ ಹೋಗ್ಬೇಕು ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ, ತತ್ ಕಿಮನೇನ ಪ್ರಕರಣೇನ. ಈ ತತ್ವ ವಿವೇಕ ಅನ್ನೋದು ದಶ ಪ್ರಕರಣಗಳಲ್ಲಿ ಒಂದು. ಈ ಪ್ರಕರಣ ಯಾತಕ್ಕೆ ಬರೀತಾ ಇದ್ದೀರಿ ಅಂತ ಪ್ರಶ್ನೆ. ಅದಕ್ಕೇನು ಹೇಳಬಹುದು ನೀವೀಗ, ವಿಕ್ಷಿಪ್ತ ಸಂಗ್ರಹಾರ್ಥಮಿತಿ ಚೇನ್ನ. ಶಾಸ್ತ್ರಗಳಲ್ಲಿ ವಿಕ್ಷಿಪ್ತ ಸಂಗ್ರಹ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಎಲ್ಲ ಹೇಳಿರ್ತಾರೆ, ಅದನ್ನ ಕ್ರೋಢೀಕರಣ ಮಾಡೋದು, ಕಲೆಕ್ಟ್ ಮಾಡಿ ಹೇಳೋದು, ಆ ಕೆಲಸ ಮಾಡ್ತೀವಿ ಅಂತ ಕೇಳಿದರೆ విక్షిప్త సంగ్రహార్థమితి చిన్న, ఇదే మతన్న వ్యాసరాజరు న్యాయవ్రతలు ఉపయోగిస్తాను. విక్షిప్త సంగ్రహాత్ క్వాపి క్వాపి ఉక్తస్య ఉపపాదనాత్ అనుక్త కథనాత్ క్వాపి సఫలోయం శ్రమో మమ. టీకారాయరు మతి విక్షిప్త సంగ్రహ యావలు గ్రంథ రచనకు అనేక ఉద్దేశం ఇరబోదు. సొంత ఏను పెరిలెక్కిల్ల ఆయన మూడు ఇల్లో ఇది కలెక్ట్ మాబిట్రీ ఏనాయితుందో అది ఒక గ్రంథ కంపిలేషన్ కంపైల్ మాడిబిట్రే ముందు కంపైల్ మాడొద్దు కరితే వల్ల అదే కలిసనే అదన్ మాడతీవేంద్రే అదొన్న మాడిద్దీరి ఈగాగలే సంగ్రహశాపి తత్వ సంఖ్యా అనే కృతత్వాత్ తత్వ సంఖ్య ఈగష్టే ఓదు ముగిసిద్దేవి ಅಲ್ಲ ಮಾಡಿಬಿಟ್ಟ ಆಗಿದೆ ಈಗ ವಿಸ್ತಾರ ಬೇಕು ಅಂದ್ರೆ ಎಲ್ಲಿದೆ ಶಾಸ್ತ್ರದಲ್ಲಿದೆ ಸಂಗ್ರಹ ಬೇಕು ಅಂದ್ರೆ ಎಲ್ಲಿದೆ ತತ್ವ ಸಂಖ್ಯೆ ಆಡಿದೆ ಮತ್ತ್ಯಾಕಿ ಗ್ರಂಥ ಸತ್ಯಂ ಅದು ಪ್ರಶ್ನೆ ಸತ್ಯಂ ಅಂತ ಶಾಸ್ತ್ರ ಏನ್ ಹೇಳ್ತಾರೋ ಹೇಳಿದ ಪ್ರಶ್ನೆಯಲ್ಲಿ ಒಂದು ಅರ್ಥ ಸರಿ ಇದೆ ಇಷ್ಟು ಹೇಳಿದ್ದೆಲ್ಲ ಸರಿ ಇದೆ ಆದರೆ ಒಂದು ಸರಿ ಇಲ್ಲ ಯಾವ್ದು ಸರಿ ಇಲ್ಲ ಯಾಕೆ ಹೇಳ್ತೀರಿ ಎಂಬ ಮಾತ್ರ ಸರಿ ಇಲ್ಲ ಈ ಹಿಂದೆ ಹೇಳಿದ ಕಾರಣಗಳೆಲ್ಲ ಸರಿ ಇದೆ ಅದಕ್ಕೆ ಅರ್ಧಾಂಗೀಕಾರ ಅಂತ ಕರೆ ಸತ್ಯಂ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ವ್ಯಾಖ್ಯಾನದಲ್ಲಿ ಬರೀಬೇಕಾದ್ರೆ ಟೆಕ್ನಿಕಲ್ ಮೀನಿಂಗ್ ಏನು ಸತ್ಯಂ ವದ ಸರ್ಮಂಚಾರ ಅದು ಬೇರೆ ಸತ್ಯಂ ವದ ಅಂದ್ರೆ ಈ ಸತ್ಯಂ ವದ ಅಂತ ಅರ್ಥ ಅಲ್ಲ ಇಲ್ಲಿ ಸತ್ಯಂ ಶಬ್ದ ಟೆಕ್ನಿಕಲಿ ಏನರ್ಥ ಅಂದ್ರೆ ಅರ್ಧಾಂಗೀಕಾರ ಅಂತ ಅರ್ಥ ಅರ್ಧಾಂಗೀಕಾರ ಅಂದ್ರೆ ಏನು ಹೇಳಿದ ಪಾರ್ಶಿಯಲಿ ಯು ಆರ್ ಕರೆಕ್ಟ್ ಫುಲ್ಲಿ ಕರೆಕ್ಟ್ ಅಲ್ಲ ಅಂತ ಅರ್ಥ ಇತಿ ಅಲ್ಲ ಮೈಮಮ್ ಅಂದ್ರೆ ಹೇಳಿದ್ದೆಲ್ಲ ತಪ್ಪು ಅಂತ ಅರ್ಥ ಮೈಮಮ್ ಅಂದ್ರೆ ಹೇಳಿದ್ದೆಲ್ಲ ತಪ್ಪು ಗೊತ್ತಾಯ್ತು ಇತಿ ಚೇರ್ನ ಅಂದ್ರೆ ಎಲ್ಲ ತಪ್ಪೆ ಸತ್ಯಂ ಅಂದ್ರೆ ಅರ್ಧ ತಪ್ಪು ಅರ್ಧ ಕರೆಕ್ಟ್ ಅರ್ಧ ಸತ್ಯ ಇದು ಪದ ಎಲ್ಲೂ ಉಪಯೋಗಿಸ್ತಾರೆ ನೋಡ್ಬೇಕು ಇತಿ ತಥಾಪಿ ಅದಕ್ಕೆ ತಥಾಪಿ ಅಂತ ಹೇಳಿದ್ರೆ ಅದೆಷ್ಟು ಉಪ ಆಗಿದ್ರು ಕೂಡ ತತ್ವ ಸಂಖ್ಯಾನೋಕ್ತಾರ್ಥೇ ಸಾಕ್ಷಿತ್ವೇನ ಭಗವತ್ ಪ್ರಣೀತ ತತ್ವ ವಿವೇಕಗತ ವಾಕ್ಯಾನ್ನೇವ ಆಚಾರ್ಯೈ ಉದಾಹೃತಾನೀತಿ ಅದೋಷ ತತ್ವ ಸಂಖ್ಯಾನ ಬರದಾಯಿತು ಅದಕ್ಕೊಂದು ಏನು ಯೋಚನೆ ಬರಬಹುದು ನಮಗೆ ಇದಕ್ಕೆಲ್ಲ ಏನು ಆಧಾರ ಅಂತ ಪ್ರಶ್ನೆ ಬರಬಹುದು ಇಡೀ ಶಾಸ್ತ್ರ ಆಧಾರ ತುಂಬ ದೊಡ್ಡದಾಗಿಬಿಡುತ್ತೆ ಮತ್ತೆ ಅದಕ್ಕೇನು ಮಾಡಬೇಕೀಗ ಕಾಂಪ್ಯಾಕ್ಟ್ ಆಗಿ ಒಂದು ಪ್ರಮಾಣ ಕೊಡಬೇಕೀಗ ಅದಕ್ಕೇನು ಮಾಡ್ತಾರೆ ತತ್ವ ಸಂಖ್ಯಾನ ಉಕ್ತಾರ್ಥೆ ತತ್ವ ಸಂಖ್ಯಾನ ಗ್ರಂಥದಲ್ಲಿ ಉಕ್ತವಾದ ವಿಷಯಕ್ಕೆ ಸಾಕ್ಷಿತ್ವೇನ ಸಾಕ್ಷಿ ಅಂದ್ರೆ ಪ್ರಮಾಣ ಪ್ರಮಾಣತ್ವೇನ ಭಗವತ್ ಪ್ರಣೀತ ತತ್ವವಿವೇಕಗತ ವಾಕ್ಯಾನ್ನೇವ ತತ್ವವಿವೇಕ ಅಂತ ಒಂದು ಗ್ರಂಥ ಇದೆ ಅದು ಬರೆದಿದ್ದಾರು ಸಾಕ್ಷಾತ್ ವೇದವ್ಯಾಸ ದೇವರೇನೆ ಆಚಾರ ಅದನ್ನ ಭಾಗವತಾಪ್ಯಲ್ಲಿ ಕೋಟ್ ಮಾಡ್ತಾರೆ ಇದು ವಿಷ್ಣುಕೃತ ತತ್ವವಿವೇಕೆ ಅಂತ ಕೋಟ್ ಮಾಡ್ತಾರೆ ಆದ್ದರಿಂದ ತತ್ವವಿವೇಕ ಗತ ಅದರಲ್ಲಿರತಕ್ಕಂಥ ವಾಕ್ಯಾನ್ನೇವ ಆಚಾರ್ಯೈ ಉದಾಹೃತಾನೇ ಇತ್ಯದೋಷ ಆಚಾರ್ಯ ಕೋಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ತತ್ವ ಸಂಖ್ಯಾನ ಯಾತಕ್ಕೆ ಬರೆದ್ರು ಹೇಳಿದರು ತತ್ವವಿವೇಕ ಯಾತಕ್ಕೆ ಬರೀತಾ ಇದ್ದಾರೆ ಅಂತ ಹೇಳಿದಾಗಾಯ್ತು ಈಗ ಇದೆಲ್ಲ ಏನು ಮಾಡಿರ್ತಾರೆ ಗೊತ್ತಾ ತತ್ವವಿವೇಕ ಓದಿದ್ದೇವೆ ಅಂತ ಅಕಸ್ಮಾತ್ ಹೋದರೆ ಪರೀಕ್ಷೆಗೆ ಈ ರೀತಿ ಪರೀಕ್ಷೆ ಕೇಳ್ತಾರೆ ತತ್ವ ಯಾಕೆ ಬರೀಬೇಕಾಗಿತ್ತು ಅಂತ ಕೇಳ್ತಾರೆ ಹೌದಲ್ಲ ಯಾಕೆ ಬರೀಬೇಕಾಗಿತ್ತು ಹೋಗ್ಬಿಟ್ರೆ ಮತ್ತೆ ಓದೋದಲ್ಲಿ ಏನು ಓದಿಲ್ಲ ಅಂತ ಅರ್ಥ ಅವಾಗ ಏನು ಮಾಡಬೇಕು ಮೊದಲು ಹೇಳಬೇಕು ಹೌದು ತತ್ವವಿವೇಕ ಯಾತಕ್ಕೆ ಬರೋದು ಪ್ರಶ್ನೆ ಸರಿಯಾದ ಪ್ರಶ್ನೆ ಈ ಪ್ರಶ್ನೆ ಹಾಕೋಬೇಕಾಗ ಏಕೆ ತತ್ವವಿವೇಕ ತತ್ವ ಸಂಖ್ಯಾನ ತಿಳ್ಕೋಬೇಕಾದ್ ಬಹಳ ಮುಖ್ಯ ಶಾಸ್ತ್ರದಲ್ಲೇ ಮಾಡಿಬಿಟ್ಟಿದ್ದಾರೆ ಮತ್ತೆ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ಇಲ್ಲ ಸಂಗ್ರಹ ಬೇಕಾಗಿತ್ತು ವಿಕ್ಷಿಪ್ತ ಸಂಗ್ರಹ ಮಾಡಿದ್ರು ಸರಿ ಹೋಯ್ತು ತತ್ವ ಸಂಖ್ಯಾದನ್ನು ಮಾಡಿದ್ದಾರಲ್ಲ ಅಂತ ಕೇಳಿದ್ರೆ ಹೌದು ಅದು ಸರಿನೇ ಆದರೆ ಅದಕ್ಕೊಂದು ಆಧಾರ ಕೊಡಬೇಕಾಗಿತ್ತಲ್ಲ ಅದಕ್ಕೆ ಆಧಾರ ಕೊಡೋಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಈಗ ತತ್ವ ವಿವೇಕ ಅನ್ನೋ ವೇದವ್ಯಾಸ ದೇವರ ಗ್ರಂಥ ಇದೆ ಅದನ್ನು ಇಲ್ಲಿ ಕೋಟ್ ಮಾಡ್ತಿದ್ದಾರೆ ಆಗ ನಾವೆಲ್ಲ ಪ್ರಶ್ನೆಗೆ ಉತ್ತರ ಬಂದಾಗ ನಡೀತಿಲ್ಲ ಯಾವುದೇ ಒಂದು ಪ್ರಶ್ನೆ ಕೇಳೋದ್ರೆ ಆ ರೀತಿ ಅದೇ ಪ್ರಣಮ್ಯ ರಮಣಂ ಲಕ್ಷ್ಯ ಅಂತೇಳಿ ಯಾತಕ್ಕೆ ಪಾಹಾಳಿಯವರು ಕೇಳ್ತಾರೆ ಪರೀಕ್ಷೆ ಉತ್ತರ ಕೊಡಬೇಕಾಗ ಪ್ರಣಮ್ಯ ರಮಣಂ ಲಕ್ಷ್ಮ್ಯ ಅಂತ ಹೇಳಿದ್ದಕ್ಕೆ ಲಕ್ಷ್ಮೀ ರಮಣಂ ಯಾತಕ್ಕೆ ಓ ನಮಸ್ಕಾರ ಮಾಡಬೇಕಾದ್ರೆ ಯಾತಕ್ಕೆ ಅಂದ್ರೆ ಮಂಗಳಾಚರಣೆ ಮಾಡಿದ್ರು ಮಂಗಳಾಚರಣೆಯನ್ನು ಮನಸ್ಸನ್ನು ಮಾಡಿಕೊಂಡ್ರೆ ಸಾಕಲ್ಲ ಯಾಕೆ ಬರೀಬೇಕು ಅಂತ ಕೇಳಿದ್ರೆ ಶಿಷ್ಯರಿಗೆ ಗೊತ್ತಾಗಬೇಕಲ್ಲ ಬರೆದ್ರು ಗೊತ್ತಾಯ್ತಾ ಸರಿ ಹಾಗಿದ್ರೆ ನಾರಾಯಣಗೊಂದೇ ಮಾಡಬಹುದಾಗಿತ್ತು ಅಂತ ಕೇಳಿದ್ರೆ ಲಕ್ಷ್ಮಿಗೂ ಮಾಡಲೇಬೇಕು ಅಂತ ಹೇಳಬೇಕು ಲಕ್ಷ್ಮಿಗೆ ಯಾಕೆ ಮಾಡಬೇಕು ಅಂದ್ರೆ ಸಕಲ ವಾಗ್ಮನಸ ದೇವತೆ ಮಾಡಬೇಕು ಅಂತ ಹೇಳಿದ್ರು ಸರಿ ಲಕ್ಷ್ಮಿಗೆ ಪ್ರತ್ಯೇಕ ಒಂದು ಶೋಕ ಮಾಡಬಹುದಾಗಿತ್ತು ಕೇಳಿದ್ರೆ ಹಾಗೆಲ್ಲ ಮಾಡಬಾರದು ಯಾತಕ್ಕೆ ಪ್ರತ್ಯೇಕ ಮಾಡಬಾರದು ಅದನ್ನು ಹಾಗೆ ಮಾಡಿದ್ದಾರೆ ಲಕ್ಷ್ಮೀಪತಿ ಅಲ್ಲಿ ಕೂಡಿಸಬೇರಿ ಅಂತ ಕೇಳಿದರೆ ವಿಗ್ರಹ ಬೇರೆ ರೀತಿ ಮಾಡಕ್ಕೆ ಬರ್ತಿತ್ತು ಮಾಡಬಾರದು ಅದಕ್ಕಾಗಿ ಲಕ್ಷ್ಮೀ ಪ್ರಾಣ ಲಕ್ಷ್ಮ್ಯಾಹ ರಮಣಂ ಅಂತ ಬರೆಸಿದ್ರು ಎಲ್ಲ ಹೇಳ್ತಾ ಹೋಗ್ಬೇಕಾಗ ಸರಿ ಗುರುಗಳ ನಮಸ್ಕಾರ ಯಾಕೆ ಮಾಡಬೇಕು ಅಂತ ಕೇಳಿದರೆ ಯಶ ದೇವೇ ತಥಾ ಯಶದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಹ ಪ್ರಕಾಶಂತೆ ಮಹಾತ್ಮನ ಹರಿಭಕ್ತಿ ಹೇಗೋ ಅದೇ ರೀತಿ ಯಾವ್ದು ಮಾಡಬೇಕು ಗುರುಭಕ್ತಿನೂ ಮಾಡಬೇಕು ಅಂತ ತೋರಿಸಿ ಗುರುಗಳು ನಮಸ್ಕಾರ ಮಾಡಿದ್ರು ಸರಿ ಬರೀ ಗುರುಗಳು ಅಂತ ಅಷ್ಟೇ ಹೇಳ್ಬಿಡಬಹುದಲ್ಲ ಅಂತ ಕೇಳಿದ್ರೆ ಯಾರ್ಯಾವ ಮತ್ತೆ ಗುರುಗಳಾಗಬಾರ್ದು ಅದಕ್ಕೋಸ್ಕರ ಏನಾಗಬೇಕೀಗ ಪೂರ್ಣಬೋಧ ಅಂತಾನೆ ಹೇಳಿದ್ರು ಸರಿ ಅವರೊಬ್ಬರೇ ಸಾಕಂತ ಕೇಳಿದ್ರೆ ಸಾಕ್ಷಾತ್ ಗುರುಗಳು ಮಾಡಲೇಬೇಕಾದ್ರಿಂದ ಅವ್ರಿಗೂ ಮಾಡಿದ್ರು ಆದ್ರಿಂದ ಆದಷ್ಟು ಕೂಡ ಪರಮ ಗುರುಗಳು ಗುರುಗಳು ಎಲ್ಲರಿಗೂ ಮಾಡ್ತಾ ಕುತ್ಕೊಂಡ್ರೆ ಅದೇ ಮಂಗಳಾಚರಣೆ ಭಾರಿ ದೊಡ್ಡದಾಗುತ್ತೆ ಆದ್ರಿಂದ ಕಾಂಪ್ಯಾಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರು ಅದೆಲ್ಲ ತಿಳ್ಕೊಂಡು ಅದು ಶಾಸ್ತ್ರ ಆ ರೀತಿ ತಿಳ್ಕೊಂಡಾಗ ಏನಾಗುತ್ತದೆ ಟೆಕ್ನಿಕಲಿ ಹಿಡಿದಾಗ ಲೆಕ್ಕ ಸುಮ್ಮನೆ ಭಾವಾರ್ಥ ಹೇಳಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ ಶಾಸ್ತ್ರ ಶಾಸ್ತ್ರ ಟ್ರೈನಿಂಗ್ ಬರಲಿಲ್ಲ ಸುಮ್ಮನೆ ಅರ್ಥ ಗೊತ್ತಾಯ್ತೆ ಹೊರತು ಸ್ವಂತ ಉಪಪಾದನೆ ಮಾಡೋದು ಅಂದ್ರೇನು ಎಕ್ಸ್ಪ್ಲೇನ್ ಮಾಡಿ ಸಬ್ಸ್ಟ್ಯಾಂಡಿಯೇಟ್ ಮಾಡಕ್ಕೆ ಬರೋದಿಲ್ಲ ಸುಮ್ಮನೆ ಓದಿದ್ರೆ ಇದೆಲ್ಲ ಓದ್ದಾಗ ಏನಾಗುತ್ತಾಗ ಮಾಡಕ್ಕೆ ಬರುತ್ತೆ ಆ ರೀತಿ ಕ್ರಮ ಓದಬೇಕು ಇಷ್ಟು ಮಾಡಿದ ಮೇಲೆ ಬೇರೆ ಯಾವುದೋ ಗ್ರಂಥ ಸಿಗುತ್ತೆ ಓದ್ಬೇಕಾದ್ರೆ ಏನು ಮಾಡ್ತಾರೆ ಈಗ ಈ ಕ್ರಮದಲ್ಲಿ ಓದಬೇಕಾದ್ರೆ ಅಲ್ಲ ಬರೆದಿಲ್ಲ ಅಂತ ಬಿಡಬಾರ್ದು ಓ ಇಷ್ಟೆಲ್ಲ ಯಾಕೆ ಮಾಡಿದ್ದಾರೆ ಟೀಕಾರ ಅರ್ಥ ಇಟ್ಕೊಂಡು ಈ ಮಾಡಿದ್ದಾರೆ ಯಾವ ಗ್ರಂಥ ಮಾಡಬೇಕಾದ್ರೆ ಏನು ಮಾಡುತ್ತಾಗ ಸುಖವಾಗಿ ಅರ್ಥ ಆಗಿಬಿಡ. ಹೊಸ ಗ್ರಂಥಿಷ್ಟ ವ್ಯಾಖ್ಯಾನ ಬರೆಯಕ್ಕೆ ಏನು ಮಾಡ್ತಾರೆ, ಈ ಕ್ರಮ ಇಟ್ಕೊಂಡು ಬರೀತಾರೆ. ಅರ್ಥ ಬರೆಯೋರಲ್ಲಿ ಮಾಡಲ್ ಇದ್ದ ಹಾಗೆ ಇದು ಒಂದು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಬರಲು ಮೊದಲನೇ ಶ್ಲೋಕಕ್ಕೆ ಈ ರೀತಿ ಬರೀಬೇಕು, ಎರಡನೇ ಶ್ಲೋಕ ಯಾವ ಲಿಂಕ್ ತೋರಿಸ್ಬೇಕು ಯಾವಾಗ ಶಾಸ್ತ್ರದಲ್ಲಿ ಮೊದಲನೇ ಶ್ಲೋಕ ಎರಡನೇ ಶ್ಲೋಕ ಏನು ತೋರಿಸ್ಬೇಕಲ್ಲಿ ಲಿಂಕ್ ತೋರಿಸ್ತಾ ಹೋದ್ರೆ ಶಾಸ್ತ್ರ ಅಲ್ಲ ಅದು. ಇವತ್ತು ತಲೆಯಾಗಿ ನಾಲ್ಕು ಗುಂಡು ಇಟ್ಬಿಟ್ರೆ ಸಡ ಆಗೋದಿಲ್ಲ, ಏನು ಮಾಡಬೇಕದಕ್ಕೆ ಸರಿಯಾಗಿ ಜೋಡಿಸ್ಬೇಕಂತ, ಜೋಡಿಸಿದಾಗ ಅದು ಹಾರ ಆಗುತ್ತೆ, ಹಾರ ಆದ ಧರಿಸ್ದಾಗ ಬರುತ್ತೆ. ಇಲ್ಲಿ ಹಾರ ಬಂದ ಧರಿಸ್ಕೊಳ್ಳೋಕೆ ಹೇಗೆ ಬರುತ್ತೋ ಈ ರೀತಿ ಕೂಡಿಸಿ ಮನಸ್ಸಿಗೆ ಗಟ್ಟಿಯಾಗಿ ಬರುತ್ತೆ. ಅಲ್ಲಿ ಹೃದಯಕ್ಕೆ ಬರಬೇಕು, ಇಲ್ಲಿ ಮನಸ್ಸಿಗೆ ಬರಬೇಕು. ಇದನ್ನು ಮನಸ್ಸಿಗೆ ಎಲ್ಲೊಂದು ಚಲಪೆಯ ವಿಷಯಗಳು ಏನಾಗ ಸ್ಕ್ಯಾಟರ್ ಆಗಿಬಿಡುತ್ತೆ. ಸ್ಕ್ಯಾಟರ್ ಆಗದೇ ಇರಬೇಕಾದ್ರೆ ಏನು ತೋರಿಸ್ಬೇಕು, ನಾವಾಗ ಲಿಂಕ್ ತೋರಿಸ್ಬೇಕು. ಈ ಲಿಂಕ್ ತೋರಿಸೋ ಕ್ರಮ ಇದು ಎಷ್ಟು ಹೇಳಿ, ಒನ್ ಆಫ್ಟರ್ ಒನ್ ಓದೋ ಕ್ರಮ ಅಂತ ಇದೇ ಕ್ರಮದಲ್ಲೇ ಓದಬೇಕು ನಾವು. ತತ್ರಾದೌತ ತಾವತ್ ಸಾಮಾನ್ಯನ ತತ್ವಸ್ಯ ವಿಭಾಗೋದ್ದೇಶಂ ಕರೋತಿ. ಇಷ್ಟು ವಿಷಯ ಆದಮೇಲೆ ತತ್ವವಿವೇಕ ಬರೆದಿದ್ದು ಅತ್ಯಂತ ಸಾರ್ಥಕ ಅಂತ ಪ್ರೂವ್ ಮಾಡಿದ ಮೇಲೆ ಆದೌ ತತ್ರ ಈ ಗ್ರಂಥದಲ್ಲಿ ಆದೌ ಬದರಿಗೆ ತಾವತ್ ಈಗ ಸಾಮಾನ್ಯನ ಜನರಲ್ ಸಾಮಾನ್ಯ ಸಾಮಾನ್ಯ ವಿಶೇಷ ಆ ರೀತಿ ಜನರಲ್ ಅಂದ್ರೆ ಸ್ಪೆಷಲ್ ಅಂತೀವಲ್ಲ ಹಾಗೆ ಸಾಮಾನ್ಯನ ತತ್ವಸ್ಯ ವಿಭಾಗೋದ್ದೇಶಂ ಕರೋತಿ. ಸಾಮಾನ್ಯನ ತತ್ವಸ್ಯ ವಿಭಾಗೋದ್ದೇಶಂ ಕರೋತಿ. ಜನರಲ್ ಕ್ಲಾಸಿಫಿಕೇಶನ್ ಬೇರೆ, ಸ್ಪೆಷಲ್ ಕ್ಲಾಸಿಫಿಕೇಶನ್ ಬೇರೆ. ಜನರಲ್ ಕ್ಲಾಸಿಫಿಕೇಶನ್ ಏನಂತ ಮಾಡ್ತಿದ್ದಾರೆ ಎಂಬುದನ್ನು ತಿಳಿಸ್ತಾರೆ. ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ ಆಚಾರ. ಮೊದಲನೇ ವಾಕ್ಯ ತತ್ವ ವಿವೇಕದ ಫಸ್ಟ್ ಲೈನ್ ಇದೆ, ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ. ಇಲ್ಲಿ ನೋಡಿ ಎಷ್ಟು ವ್ಯತ್ಯಾಸಗಳು ಮಾಡಿದ್ದಾರೆ, ಈಗ ಅದನ್ನ ಇದು ಇಟ್ಕೊಂಡು ಓದ್ಬೇಕು. ಈಗ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಶ್ಯತೆ ಅಂತ ಅಲ್ಲಿ ಹೇಳಿತು. ಎಷ್ಟು ಇದು ವಿಷಯ ಅದೇನೆ, ವರ್ಡಿಂಗ್ಸ್ ಆಗಿ ಚೇಂಜ್ ಆಗಿದೆ. ಸ್ವತಂತ್ರಂ ಕಾಮನ್ ಆಯಿತು, ಅಲ್ಲಿ ಅಸ್ವತಂತ್ರಂ ಬಂದು ಇಲ್ಲಿ ಮಾಡಿದ್ರಲ್ಲಿ ಪರತಂತ್ರ ಅಂತ ಬರುತ್ತೆ. ಅಸ್ವತಂತ್ರ ಶಬ್ದಕ್ಕೆ ಏನರ್ಥ ಅಂದ್ರೆ ಆಯ್ದು ಕೊಟ್ಟು ಪರ ಅಂತ ಅರ್ಥ. ಪರತಂತ್ರ ಶಬ್ದಕ್ಕೆ ಏನರ್ಥ ಬರುತ್ತೆ, ಈಗ ಇನ್ನೊಬ್ಬರ ಅಧೀನ ಅಂತ ಒಂದರ್ಥ. ಇನ್ನೊಬ್ರು ಯಾರು ಅಂದ್ರೆ ಹರಿದೇವ ಪರಹ ಪರಮಾತ್ಮನ ಅಧೀನ ಅಂತ ಅರ್ಥ. ಆ ಅರ್ಥ ಇನ್ನೂ ಸ್ಪಷ್ಟ ಆಗ್ಲಿಕ್ಕೆ ಅನುಕೂಲ ಆಯ್ತಾಗ. ಆಮೇಲೆ ತತ್ವ ಅಂತ ಅಲ್ಲಿ ಕರೆದಿದ್ರು, ಇಲ್ಲಿ ಏನಾದ್ರು ಪ್ರಮೇಯಂ ಅಂತ ಕರೆದ್ರು. ತತ್ವ ಆಯ್ದು ಕೊಟ್ಟು ಪ್ರಮೇಯ ಅಂತ ಅರ್ಥ. ಯಥಾರ್ಥ ಜ್ಞಾನ ವಿಷಯ ತತ್ವಂ ಅಂತ ಕರೀತಾರೆ. ಅದೇ ರೀತಿ ಪ್ರಮೇಯ ಅಂದ್ರೆ ಪ್ರಮಾ ವಿಷಯ ಪ್ರಮೇಯಂ. ಸೊ ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ ಅಂತ ಹೇಳೋದಕ್ಕೋಸ್ಕರ ಆ ಶಬ್ದನ ಪ್ರಮೇಯ ಅನ್ನೋ ಶಬ್ದ ಉಪಯೋಗಿಸಿದರು. ಅಲ್ಲಿ ದ್ವಿವಿಧಂ ತತ್ವ ಮಿಷ್ಯತೆ, ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ಇಲ್ಲಿ ದ್ವಿವಿಧಂ ಪದ ಹಾಗೆ ಇಟ್ರು, ಆ ಇಷ್ಯತೆ ಬಂದು ಮತಂ ಅಂತಿಟ್ರು. ಮತಂ ಅಂದ್ರೆ ಏನು, ಜ್ಞಾನಿನಾಂ ಮತಂ, ಜ್ಞಾನಿಗಳ ಮತ ಇದು. ಮಧ್ವ ಮತ ಅಂತೀವಲ್ಲ ಹಾಗೆ, ಇದು ಜ್ಞಾನಿಗಳ ಮತ, ವೇದವ್ಯಾಸ ದೇವರ ಮತ, ಹೈಗ್ರೀವ ದೇವರ ಮತ ಅಂತ ಹೇಳೋದಕ್ಕೋಸ್ಕರ ಮತಂ ಅಂತ ಕರೆದ್ರು. ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ. ಅದಕ್ಕೆ ಅವತ್ತಿಂದ ಅವತ್ತಿಗೆ ಮನೆಯಲ್ಲಿ ಓದಿದ್ರೆ ಎಲ್ಲ ಹೇಳಿದ್ದಾರೆ ಜ್ಞಾಪಕ ಇರುತ್ತೆ, ಗೊತ್ತಾಯ್ತು. ಇಲ್ಲದ್ರೆ ಮತ್ತೆ ಫ್ರೆಶ್ ಆಗಿ ಓದ್ದಾಗತ್ತೆ, ಆ ರೀತಿ ಆಗಬಾರದು. ಇದಕ್ಕೆ ವ್ಯಾಸರಾಯರು ಏನ್ ಮಾಡ್ತಾರೆ, ಮಂದಾರ ಮಂಜರಿ ಅಂತ ವ್ಯಾಖ್ಯಾನ ಬರೀತಾರೆ. ಇದು ಸಾಮಾನ್ಯವಾಗಿ ವ್ಯಾಸರಾಯರಂತವ್ರು ಯಾತಕ್ಕೆ ಬರೀತಾರೆ ಅಂತ ಕೇಳಿದ್ರೆ, ಇದೆಲ್ಲ ಸಾಮಾನ್ಯ ವಿಷಯ ಅಲ್ಲ ಅಂತ ಹೇಳಿದ್ರು. ಟೀಕಾರಾಯರು ಏನ್ ಮಾಡಿದ್ರು, ಒಂದು ಅರ್ಥ ಬರೋದು. ಯಥಾಮತಿ ಹೇಳಿದ್ರು ಸ್ವಲ್ಪ ಹೇಳ್ತೇವೆ ಅಂತ ಹೇಳಿದ್ರಲ್ಲ, ಟೀಕಾರ ಪೂರ್ತಿ ಹೇಳಿದ್ರೆ ಹೇಗೆ ಹೇಳ್ತಿದ್ರು ಅಂತ ಗೊತ್ತಾಗುತ್ತೆ. ಇನ್ನು ಓದಿದ ಮೇಲೆ ತತ್ವ ವಿವೇಕನ ಕೊನೆಗೆ ಏನಾಗುತ್ತೆ ಗೊತ್ತಾ, ಮೂಲ ಅರ್ಥ ಆಗುತ್ತೆ, ಟೀಕಾರ್ಥ ಇವರೇ ಅರ್ಥ ಆಗಲ್ಲ. ಅಷ್ಟು ವಿಷಯ ತುಂಬಿದೆ ಅಂತ ಅರ್ಥ ಅದ್ರೊಳಗೆ. ತತ್ವ ವಿವೇಕ ಸರಿಯಾಗಿ ಓದಿದ್ರೆ ಎಷ್ಟು ವಿಷಯ ಬರುತ್ತೆ. ವ್ಯಾಸರಾದ್ರೆ ಏನೇ ಬರೆದು ಕೂಡ ಏನ್ ಮಾಡ್ತಾರೆ, ಅದನ್ನ ಹೈಲಿ ಟೆಕ್ನಿಕಲ್ ಮಾಡ್ತಾರೆ, ಪೂರ್ತಿ ಟೆಕ್ನಿಕಲ್ ಮಾಡಿ ಹಾಕ್ಬಿಡ್ತಾರೆ. ಒಂದು ಫೋಟೋ ತೋರಿಸ್ತಾರೆ, ಒಂದು ಬಿಲ್ಡಿಂಗ್ ಫೋಟೋ ತೋರಿಸ್ಬಿಡ್ತಾರೆ, ನೋಡಿ ಖುಷಿ ಆಗುತ್ತೆ. ಆಮೇಲೆ ಅದೆಲ್ಲ ಕೂಡ ಆನ್ಲೈನ್ ಮಾಡ್ತಾವ್ರು ಏನಾಗುತ್ತಾಗ, ಸಿಮೆಂಟು ರಾಡು ಎಲ್ಲ ತೆಗಿತಾ ಹೋದಾಗ ಏನಾಗುತ್ತಾಗ, ಅಬ್ಬಾಬ ಎಷ್ಟು ಇದ್ರೊಳಗೆ ಅಂತ ಗೊತ್ತಾಗುತ್ತೆ. ಗೊತ್ತಾ, ಸ್ಟ್ರಕ್ಚರ್ ನೋಡಿಬಿಟ್ಟಾಗ ಬಹಳ ಆಶ್ಚರ್ಯ ಆಗುತ್ತೆ. ಸೂಪರ್ ಸ್ಟ್ರಕ್ಚರ್ ನೋಡೋದು ಬೇರೆ, ಫಿನಿಶ್ ಸ್ಟೇಜ್ ನೋಡೋದು ಬೇರೆ, ಆ ಸ್ಥಿತಿಯಲ್ಲಿ ನೋಡೋದು ಬೇರೆ. ಈ ರೀತಿ ಒಳಗೆ ಇಷ್ಟೆಲ್ಲ ಸೇರ್ಕೊಂಡಿದೆ ಅಂತ ತೋರಿಸಿದಾಗ ಏನಾಗುತ್ತಾಗ, ಗ್ರಂಥ ಎಷ್ಟು ಭದ್ರವಾದ ಗ್ರಂಥ ಅಂತ ತಿಳಿಯೋ. ಅದನ್ನು ಓದ್ಲಕ್ಕೆ ಹೋದ್ರೆ ಇನ್ನೇನು ಮುಗಿಯೋದೇ ಇಲ್ಲ. ಆದ್ರಿಂದ ಮತ್ತೊಂದು ಸಾಮಾನ್ಯ ಅರ್ಥ ಸ್ಟೇಜಲ್ಲಿ ಅರ್ಥನೂ ಆಗಲ್ಲ, ಎಲ್ಲ ವಿಷಯ ಸೇರಿಸಿ ಬರೆದು ಬಿಡ್ತಾರೆ ಅದರೊಳಗೆ. ಅನಾರೋಪಿತಂ ಹಿ ತತ್ವಂ, ಅಲ್ಲಿ ಏನ್ ಹೇಳಿದ್ರು, ತತ್ವಂ ಅನಾರೋಪಿತಂ ಅಂತ ಅಲ್ಲಿ ಬರೆದಿದ್ರು. ಇಲ್ಲಿ ಅನಾರೋಪಿತಂ ಹಿ ತತ್ವಂ, ಸ್ವಲ್ಪ ಸ್ಟಿಕರ್ ಸ್ಟೈಲ್ ಸ್ವಲ್ಪ ಡಿಫಿಕಲ್ಟ್ ಮಾಡ್ತಾರೆ ಅದಕ್ಕಿಂತ ಇದನ್ನ. ಯಾಕೇನು ಓದಿದ್ದಾರೆ ಈಗಾಗ್ಲೇನೆ, ಸ್ವಲ್ಪ ಎಂಟ್ರಿ ಸಿಕ್ಬಿಟ್ಟಿದೆ, ಆದ್ರಿಂದಾಗೇನೆ ಕಾಂಪ್ಯಾಕ್ಟ್ ಆಗಿ ಹೇಳೋದು ಶುರು ಮಾಡ್ತಾರೆ. ಆಮೇಲೆ ಪ್ರಮಾಣ ಲಕ್ಷಣ ಟೀಕಾಕ್ ಹೋಗೋತ್ತಿಗೆ ಹೈಲಿ ಟೆಕ್ನಿಕಲ್ ಆಗ್ತಾ ಬರ್ತಾರೆ. ಅವ್ರ ಗಾಂಭೀರ್ಯ ಶೈಲಿ ಒಂದು ಇದ್ದೇ ಇರುತ್ತೆ, ಆದ್ರೆ ಹೇಳೋ ಸ್ಟೈಲಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಹೆಚ್ಚು ಪ್ರೌಢ ಮಾಡ್ತಾ ಹೋಗ್ತಾರೆ. ಬಿಗಿನರ್ಸ್ಗೆ ಹೇಗೆ ಬರೀಬೇಕು, ಸ್ವಲ್ಪ ಓದ್ದವ್ರಿಗೆ ಹೇಗೆ ಬರೀಬೇಕು. ಅದೇ ರೀತಿ ಸುಧಾಭಿರತ ಕೂತ್ರೆ ಏನಾಗುತ್ತಾಗ, ಯುದ್ಧಾಂ ಭಾರಿದೊಳಗೆ ಓದೋ ಗ್ರಂಥಗಳು ಏನು ಇಷ್ಟಿರಾಭಿರತೆ ಅನಿಸ್ಬಿಡ್ತು. ಆ ತಕ್ಕಂತೆ ಏನ್ ಮಾಡ್ಬಿಡ್ತಾರಾಗ, ಒಂದೇ ಒಬ್ಬೇ ಮಿಸ್ಟರ್ ಪ್ರೊಫೆಸರ್ ಒಬ್ಬನೇ, ಫಸ್ಟ್ ಇಯರ್ ಕ್ಲಾಸ್ ಮಾಡೋ ರೀತಿ ಬೇರೆ, ಸೆಕೆಂಡ್ ಇಯರ್ ಮಾಡೋ ರೀತಿ ಬೇರೆ, ಫೈನಲ್ ಇಯರ್ ಮಾಡೋ ರೀತಿನೇ ಬೇರೆ. ಅದಕ್ಕೆ ಆ ಹುಡುಗ ಏನು ಓದಿದ್ರೆ ತಲೆಯಲ್ಲಿ ಇರುತ್ತೆ. ಈಗ ಅದಕ್ಕೆ ತಕ್ಕಂತೆ ಏನ್ ಮಾಡ್ತಾ ಹೋಗ್ತಾರ ಅವರು, ಕೆಲವು ವಿಷಯ ನಿಮ್ಗೆ ಗೊತ್ತಲ್ಲ ಅಂತ ಮುಂದೆ ಹೋಗ್ಬಿಡ್ತಾರೆ ಹಾಗೆ. ಇಲ್ಲೂ ಹಾಗೇನೆ, ಅದು ಅನಾರೋಪಿತ ಮಿ ತತ್ವಂ. ಆದ್ರಿಂದ ಶಾಸ್ತ್ರ ಯಾವಾಗಲೂ ಲಿಂಕ್ ಇಟ್ಕೊಂಡು ಓದ್ತಾ ಇರಬೇಕು. ಹಿಂದಿನ ಗ್ರಂಥಗಳು ಮತ್ತೆ ಮತ್ತೆ ಓದ್ತಿರ್ಬೇಕು, ತತ್ಸಂಖ್ಯಾನ ಓದಿ ಇದನ್ನು ಓದ್ತಾ ಇದ್ರೆ ಯಾವಾಗಲೂ ತಲೆಯಲ್ಲಿರೋದ್ರಿಂದ ಕನ್ಫ್ಯೂಷನ್ನೇ ಬರೋದಿಲ್ಲ. ಅನಾರೋಪಿತ ಮಿ ತತ್ವಂ ಯದಿ ನಾಮ ಪೂರ್ಣರೂಪಾದಿ ಪೂರ್ಣರೋಮಾಧಿಕಂ ಅನಾರೋಪಿತಂ ಕಿಂ ತಾವತಾ ತತ್ವಂ ಸ್ಯಾದಿತ್ಯತಃ ಪ್ರತೀತೌ ಸತ್ಯಮಿತಿ ವಾಚ್ಯಂ ತಚ್ಚ ಪ್ರಮೇಯಮಿತಿ ಚ ಏಕೋ ಅರ್ಥಃ. ಅನಾರೋಪಿತಂ ಹಿ ತತ್ವಂ, ಯಾವ್ದು ಆರೋಪಿತವಲ್ಲ ಅದು ತತ್ವ ಅಂತ ಹಿಂದೆ ಬಂದಿದೆ. ಶುಕ್ತಿಯನ್ನು ನೋಡಿದಾಗ ರಜಿತ ಅಂತ ರಜಿತ ಅಂತ ತಿಳ್ಕೊಂಡ್ರೆ ಏನಾಯ್ತು ಅಲ್ಲಿ? ಇರದೇ ಒಂದು ತಿಳ್ಕೊಂಡಿದ್ದೇ ಒಂದು, ಒಂದು ಇದ್ದು ಮತ್ತೊಂದನ್ನು ತಿಳ್ಕೊಂಡಾಗ ತಪ್ಪಾಗಿ ತಿಳ್ಕೊಳ್ಪಟ್ಟಿದ್ದೇನೆ ಅಂತ ಕರೀತಾರೆ, ಆರೋಪಿತ ಅಂತ ಕರೀತಾರೆ. ಇರೋದು ತತ್ವ, ಅದು ನಾವು ತಿಳ್ಕೊಂಡಿದ್ದು ಆರೋಪಿತ. ಅಲ್ಲಿ ತತ್ವನೂ ತಿಳ್ಕೊಂಡಿದ್ದು ಒಂದೇ ಆಗಿಬಿಟ್ರೆ ಏನಾಯ್ತದ? ತತ್ವಜ್ಞಾನನೇ. ಹಗ್ಗ ಇದೆ ಹಗ್ಗ ಅಂತ ತಿಳ್ಕೊಂಡ, ಹಾವಿದೆ ಹಾವು ಅಂತ ತಿಳ್ಕೊಂಡ, ಎರಡು ಕರೆಕ್ಟ್. ಹಗ್ಗನ ಹಾವು ಅಂತ ತಿಳ್ಕೊಂಡ ಅದು ತಪ್ಪಾಯ್ತು. ಇರದೇ ಒಂದು ತಿಳ್ಕೊಂಡಿದ್ದ ಒಂದಾಯ್ತು, ತಿಳ್ಕೊಳ್ಪಟ್ಟಿದ್ದೇನೆ ಅಂತ ಕರೀತಾರೆ ಆರೋಪಿತ. ಆ ರೀತಿ ಜ್ಞಾನಕ್ಕೆ ಏನಂತಾರೆ? ಆರೋಪ, ಅಧ್ಯಾಸ. ಹೀಗೆ ಅದಕ್ಕೆ ಅರ್ಥ. ಯದಿ ನಾಮ ಕೂರ್ವ ರೋಮಾದಿಕಂ ಅನಾರೋಪಿತಂ ಕಿಂ ತಾವತಾ ತತ್ವಂ ಸ್ಯಾದಿತ್ಯತಃ. ಆಗೊಂದು ಪ್ರಶ್ನೆ ಬಂತು, ಹಾಗಿದ್ದರೆ ಕೂರ್ವ ರೋಮ ಎಂಬುದೇನದು? ಅನಾರೋಪಿತ. ಅದೇ ಅದೇ ಹೌದು, ಸೂಪರ್ ಇಂಪೋಸ್ಡ್ ಅಂತ ಅರ್ಥ. ಅದಕ್ಕೆ ಒಂದಿರೋದ್ರ ಮೇಲೆ ತಪ್ಪಾಗಿ ತಿಳ್ಕೊಂಡ್ರೆ ಅದು ಆರೋಪಿತ. ಯದಿ ನಾಮ ಕೂರ್, ಕನ್ನಡದಲ್ಲಿ ಬರೋ ಈ ಕೋರ್ಟ್ ಆರೋಪಿತ ಆ ರೀತಿಯಲ್ಲ, ಈ ಆರೋಪಿತ ಇರೋದ್ರ ಬಗ್ಗೆ ಆರೋಪ ಮಾಡೋದು ಓದಿರೋದೇ ಒಂದು, ತಿಳ್ಕೊಳ್ಳೋದೇ ಒಂದು. ಯದಿ ರಾಮ ಕೂರ್ವ ರೂಪಾಧಿಕಂ ಅನಾರೋಪಿತಂ, ಈ ಕೂರ್ವ ರೋಮ ಅಂತಿದೆ. ಕೂರ್ವ ಅಂದ್ರೆ ಆಮೆ, ಆಮೆ ಕೂದಲುಗಳುಂಟಾ? ಇಲ್ಲೇ ಇಲ್ಲ, ಅದು ಆರೋಪಿತನ. ಈಗ ಆರೋಪಿತ ಅಲ್ಲ ಅದು, ಅನಾರೋಪಿತಂ ಕಿಂ ತಾವತಾ ತತ್ವಂ ಸ್ಯಾತ್. ಹಾಗಿದ್ರೆ ಕೂರ್ವ ರೋಮ ಎಂಬುದು ಆರೋಪಿತವಲ್ಲ ಅಂತ ಹೇಳಿದಾಗ ತತ್ವ ಆಗುತ್ತೋ ಅಂತ ಕೇಳಿದರೆ, ಕೂರ್ವ ರೋಮ ಬಂದು ಫಸ್ಟ್ ಏನಾಗಿಲ್ಲ ನಮಗೆ, ತಲೆಗೆ ಬಂದು ಅಪ್ರಹೆಂಡೇ ಆಗಿಲ್ಲ, ಅದರಿಂದ ಏನ ತತ್ವ ಆಗೋ ಚಾನ್ಸೇ ಇಲ್ಲ. ಅದು ಅನಾರೋಪಿತ ಹೌದು, ಆದರೂ ಕೂಡ ಏನಲ್ಲ ಅದು, ಈ ತತ್ವದ ಪ್ರಶ್ನೆ ಬರೋದಿಲ್ಲ ಅದರೊಳಗೆ. ಪ್ರತೀತವು ಸತ್ಯಾಮಿತಿ ವಾಚ್ಯಂ, ಪ್ರತೀತವು ಸತ್ಯಂ ಅನಾರೋಪಿತಂ. ಪ್ರತೀತಿ ಬಂದಿರಬೇಕು, ಆರೋಪಿತವಾಗಬಾರದು. ಉದಾಹರಣೆಗೆ ಹಗ್ಗ ಅಂತ ಗೊತ್ತಾಯ್ತು, ಅದರಲ್ಲಿ ಹಾವನ್ನು ಆರೋಪಣ ಮಾಡಲಿಲ್ಲ ನಾವು, ಅವಾಗ ಏನಾಯ್ತದ? ಅದು ತತ್ವ. ಆರೋಪ ಮಾಡಿಬಿಟ್ರೆ ಏನಾಗ್ತಿತ್ತದ? ಆರೋಪಿತ ಆಗಿಬಿಟ್ಟಾಗ ಅದು ತತ್ವ ಆಗ್ತಿರಲಿಲ್ಲ. ಅನಾರೋಪಿತವಾದಾಗ ಏನಾಗುತ್ತದ? ತತ್ವವಾಗುತ್ತೆ. ಅಂದ್ರೆ ಇರೋದನ್ನೇ ತಿಳಿಯೋದು ಅಂತ ಅರ್ಥ. ಹೊಟ್ಟಿನ ಮೇಲೆ ತಚ್ಚ ಪ್ರಮೇಯಮಿತಿ ಚ ಏಕೋರ್ಥ, ಅದು ತತ್ವ ಮಿತಿ ಕೊಟ್ಟು ಪ್ರಮೇಯಂ ಅಂತ ಹೇಳಿದ್ರಲ್ಲ, ತತ್ವ ಅಂದ್ರೆ ಒಂದೇ, ಪ್ರಮೇಯ ಅಂದ್ರೆ ಒಂದೇ, ಒಂದೇ ಅರ್ಥ. ಎರಡಕ್ಕೂ ಕೂಡ ಈಕ್ವಲ್ ಮೀನಿಂಗ್ ಅಂತ ಅರ್ಥ. ಇದರಿಂದ ಸತ್ಯ, ಸತ್ಯ ಪದಾರ್ಥ ಅದಕ್ಕೆ ಅರ್ಥ. ಸತ್ಯ ಅಂದ್ರೆ ಯಾವುದು? ಅನಾರೂಪಿತವಾದದ್ದು ಸತ್ಯ. ಈಗ ಅದನ್ನೆಲ್ಲ ಬಿಡಿಸ್ತಾರೆ. ಈಗ ಪ್ರಮೇಯ ಎಂಬುದನ್ನು ಹೇಗೆ ಬಂತು ಪದ? ಅಲ್ಲಿ ತತ್ವ ಅಂತ ಬಂದಿದ್ದರಿಂದ ಅಲ್ಲಿ ಹೇಳೋ ಕ್ರಮ ಬೇರೆ ಮಾಡಿದ್ರು. ಪ್ರಮೇಯ ಅಂತ ಬಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಥಾರ್ಥ ಜ್ಞಾನಂ ಪ್ರಮ, ಹೇಗೆ ಬಿಡಿಸಬೇಕು ಪ್ರಮೇಯ ಅಂದ್ರೆ? ಪ್ರಮಾ ವಿಷಯ ಪ್ರಮೇಯಂ, ವಿಷಯ ಅಂದ್ರೆ ಆಬ್ಜೆಕ್ಟ್, ಪ್ರಮ ಅಂದ್ರೆ ಸರಿಯಾದ ಜ್ಞಾನ. ಸರಿಯಾದ ಜ್ಞಾನಕ್ಕೆ ವಿಷಯ ಯಾವ್ದಾಗುತ್ತೋ ಅದೇನದು? ಪ್ರಮೇಯ. ಉದಾಹರಣೆಗೆ ಇದು ಪುಸ್ತಕ ಅಂತ ಜ್ಞಾನ ಬಂತು, ಆಕ್ಚುಲಿ ಪುಸ್ತಕ ಅದು. ಸೊ ಪುಸ್ತಕ ಏನಂತ ಆಯ್ತು ಈಗ? ಅದು ಪ್ರಮೇಯ. ಶುಕ್ತಿಯಲ್ಲಿ ರಜಿತ ನೋಡ್ತಾನೆ, ಆ ಇರೋದು ಶುಕ್ತಿ. ರಜಿತ ಪ್ರಮೇಯ ಹೌದಲ್ಲ? ಪ್ರಮೇಯ ಅಲ್ಲ, ತತ್ವ ಅಲ್ಲ, ತಿಳ್ಕೊಂಡ್ರೆ ಸಾಕು. ಅಂತ ಜ್ಞಾನಕ್ಕೆ ಏನಂತ ಕರೀತಾರೆ? ಭ್ರಮ ಅಂತ ಕರೀತಾರೆ. ಗೊತ್ತಾಯ್ತಾ? ಇರೋದೊಂದು ತಿಳ್ಕೊಂಡಿದ್ದೊಂದು, ಆದ ಜ್ಞಾನಕ್ಕೆ ಏನಂತ ಹೆಸರೋದು? ಭ್ರಮ. ಇರೋದನ್ನೇ ತಿಳ್ಕೊಂಡ್ರೆ ಏನಾಗುತ್ತದ? ಪ್ರಮ. ಆ ಪದ ಉಪಯೋಗಿಸು, ಪ್ರಮ ಭ್ರಮ. ಪದಗಳೆಲ್ಲ ಅಕ್ವೆಂಟ್ ಆಗ್ತಾ ಹೋಗಿ ಬರ್ತಾ ಬರ್ತಾ ಪ್ರಮ ಅನ್ನೋ ಶಬ್ದ ಉಪಯೋಗಿಸಿಬಿಟ್ರೆ ಆಗ ಇನ್ನೊಂದು ಪದ ಪ್ರಮಾತ ಅಂತ ಒಂದಿದೆ. ಪ್ರಮಾತ ಅಂದ್ರೆ ಏನು? ಯಾವನು ಯಥಾರ್ಥ ಜ್ಞಾನ ಹೊಂದಿರ್ತಾನಲ್ಲ ಅವನ ಯಾರವನು? ಪ್ರಮಾತ. ಇದೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಇನ್ನೂ ಎಂಟ್ರಿ ಅದು, ಬಾಲಾನಾಂ ಬೋಧ ಸಿದ್ಧ ಅಂತ ಹೇಳ್ಬಿಟ್ಟು ಇನ್ನು ಕೊಡ್ತಾರೆ. ಅದು ಆಮೇಲೆ ನೋಡೋಣಂತೆ. ಫಸ್ಟ್ ಏನೀಗ ಅಲ್ಲ ಅಲ್ಲ, ಭ್ರಮ ಅಂದ್ರೆ ನಾಲೆಡ್ಜ್, ಆರೋಪಿತ ಅಂದ್ರೆ ಆಬ್ಜೆಕ್ಟ್. ಅದು ಅರ್ಥ ಆಯ್ತಾ? ಈಗ ಆರೋಪಿತವಾದ ಆಬ್ಜೆಕ್ಟ್, ಆರೋಪಿತವಾದ ಆಬ್ಜೆಕ್ಟ್ ಜ್ಞಾನ ಏನು ಮತ್ತಲ್ಲ, ಜ್ಞಾನ ಎಂತ ಕರೀತಾರೆ ಅದಕ್ಕೆ? ಭ್ರಮ ಅಂತ ಕರೀತಾರೆ. ಉದಾಹರಣೆಗೆ ಇದು ಪುಸ್ತಕ ಅಂಬೋದೇನಿದು? ಪ್ರಮ. ಇದು ಪುಸ್ತಕ ಅಂಬೋದು ಪ್ರಮ. ಈ ಪುಸ್ತಕ ಅಂಬೋದೇನು? ಪ್ರಮೇಯ. ಅರ್ಥ ಆಯ್ತಾ? ಪುಸ್ತಕ ಅಂಬೋದು ಪ್ರಮೇಯ. ಯಾವುದು ನಾಲೆಡ್ಜ್ ಆಬ್ಜೆಕ್ಟ್ ಆಯ್ತಲ್ಲ, ಅದೇನಂತ ಕರೀತಾರೆ? ಪ್ರಮೇಯ. ನಾಲೆಡ್ಜ್ ಏನಂತಾರೆ? ಪ್ರಮಾ ಅಂತ ಕರೀತಾರೆ. ತಿಳ್ಕೊಂಡವನ ಏನಂತ ಕರೀತಾರೆ? ಸರಿಯಾಗಿ ತಿಳ್ಕೊಂಡವನ್ನ ಪ್ರಮಾತ ಅಂತ ಕರೀತಾರೆ. ಕೆಲವು ಟರ್ಮ್ಸ್ ಎಲ್ಲ ಪ್ರಮಾತ ಪ್ರಮ ಪ್ರಮೇಯ ಅದೆಲ್ಲ ತಿಳಿದಿರಬೇಕು. ಅದು ಯಥಾರ್ಥ ಜ್ಞಾನಂ ಪ್ರಮ, ಸರಿಯಾದ ತಿಳುವಳಿಕೆ ಏನಂತ ಕರೀತಾರೆ? ಪ್ರಮಾ ಅಂತ ಕರೀತಾರೆ. ನೀವು ಪ್ರಮ ಭ್ರಮ ಅಂತ ಕರೆದ ಪ್ರಮ ಅಂತ ಕರಿಬಾರದು. ಮತ್ತೆ ಈ ಶಬ್ದ ಶ್ರೀಲಿಂಗದ ಶಬ್ದ ಆದ್ದರಿಂದ ಪ್ರಮ ಅಂತಾನೆ ಕರಿಬೇಕು. ಭ್ರಮ ಎಂಬ ಶಬ್ದ ನೇಚರ್, ಭ್ರಮ ಅಂತ ಅಂದು ಕರಿಬಾರದು. ಮತ್ತೆ ಭ್ರಮ ಅಂತಾನೆ ಕರಿಬೇಕು. ಆಯಾ ಪದಗಳ ನೇಚರ್ ಸಂಸ್ಕೃತ ಯಾತಕ್ಕೆ ಬೇಕು ಅಂದ್ರೆ ಅದಕ್ಕೆ ಅದಕ್ಕೋಸ್ಕರ ಸಂಸ್ಕೃತ ಜ್ಞಾನ ಬೇಕು. ಬರೀ ವಿಚಾರ ಮಾಡೋದಕ್ಕೆ ನಮಗೆ ಮೆಚ್ಯೂರಿಟಿ ಆಫ್ ಬ್ರೈನ್ ಇದ್ರೆ ಸಾಕು. ಬಟ್ ಲ್ಯಾಂಗ್ವೇಜ್ ಗೊತ್ತಿದ್ದಾಗ ಏನಾಗುತ್ತಾಗ ಯಾಕೆ ಹೇಗೆ ಉಪಯೋಗಿಸೋ ಗೊತ್ತಾಗುತ್ತೆ. ಯಥಾರ್ಥ ಜ್ಞಾನಂ ಪ್ರಮ, ತದ್ ವಿಷಯ ಪ್ರಮೇಯಂ. ಯಥಾರ್ಥ ಜ್ಞಾನವೇ ಪ್ರಮ. ಬರೀ ಜ್ಞಾನಂ ಪ್ರಮ ಅನ್ಬಹುದು? ಬರೀ ಜ್ಞಾನವನ್ನ ಸರಿಯಾದ ಜ್ಞಾನ ಅಂತ ಕರಲಕ್ಕೆ ಬರುತ್ತೋ? ಕರಲಕ್ಕೆ ಬರೋದಿಲ್ಲ. ಯಾತಕ್ಕೆ? ಸಂಶಯನ ಏನಂತ ಕರಿತೇವೆ ನಾವು? ಜ್ಞಾನ ಅಂತ ಕರಿತೇವೆ. ಮತ್ತೆ ನೀನು ತಿಳ್ಕೊಂಡಿದ್ದು ತಪ್ಪು, ನಿನ್ನ ಜ್ಞಾನ ಸರಿಯಲ್ಲ ಅಂತೇವೆ. ನಿನ್ನ ಜ್ಞಾನ ಸರಿಯಲ್ಲ ಅಂತ ಹೇಳಬೇಕಾದ್ರೆ ಯಾವ್ದು ಜ್ಞಾನ ಅಂತ ಕರೆದಾಗಾಯ್ತು? ನಾವೀಗ ವಿದ್ಯಾಜ್ಞಾನ ಜ್ಞಾನ ಅಂತ ಕರೆದಾಗಾಯ್ತು. ಅದಕ್ಕೋಸ್ಕರ ಯಥಾರ್ಥ ಮತ್ತೆ ಸೇರಿಸಿಬಿಟ್ಟು ಯಥಾರ್ಥ ಜ್ಞಾನಂ ಪ್ರಮ. ಇನ್ನು ಎಷ್ಟೋ ಸತ್ಯ ಜ್ಞಾನಿಗಳು ಅಂತ ಕರೀತಾರೆ ಅಲ್ಲಿ. ಅಂಡರ್ಸ್ಟುಂಡ್ ಏನಂತ? ಯಥಾರ್ಥ ಅಂಡರ್ಸ್ಟುಂಡ್ ಅಲ್ಲಿ ಒಬ್ರು ಅವರು ಯಾರೋ ಇರ್ತಾರೆ, ಬಾರಿ ತಪ್ಪು ತಪ್ಪು ಮಾತಾಡ್ತಿರ್ತಾರೆ. ಜ್ಞಾನಿಗಳು ಜ್ಞಾನಿಗಳು ಅಂದ್ಬಿಡೋದು.
ಜಾತಿ ಕೇಂದ್ರಕ್ಕೆ ಗೊತ್ತು ಜ್ಞಾನ ಮೂರು ಶಬ್ದಕ್ಕೆ ಉಪಯೋಗಿಸ್ತಾರೆ. ಸಂಶಯ ಜ್ಞಾನಗಳು ಜ್ಞಾನಗಳು ಅಂತ ಕರೀತಾರಲ್ಲ, ವಿದ್ಯಾಜ್ಞಾನ ಜ್ಞಾನಗಳು ಅಂತ ಕರೀತಾರಲ್ಲ, ಆ ರೀತಿ ಕರೆದ್ರೆ ಆಯ್ತು. ಇವತ್ತು ಬೇರೆ ಮತ್ತವರು ವಿದ್ವಾಂಸರು ಅಂತ ಕರೆಯೋದಿಲ್ಲ, ಆ ರೀತಿಯಾಗಿ ನಿಜವಾದ ಅರ್ಥನೆ ತಪ್ಪು ತಿಳ್ಕೊಂಡು ವಿದ್ವಾಂಸರ ಹೇಗಾಗ್ತಾರೆ? ಲೋಕದೃಷ್ಟಿಯಲ್ಲಿ ಏನಾಗಿದ್ದಾರೆ ಅವರು ವಿದ್ವಾಂಸರಷ್ಟೇ. ಆ ರೀತಿಯಲ್ಲಿ ಯಕ್ಷ ಟೆಕ್ನಿಕಲಿ ಯಥಾರ್ಥ ಜ್ಞಾನಂ ಪ್ರಮಾ ತದ್ ವಿಷಯ ಪ್ರಮೇಯ. ವಿಷಯ ಅಂದ್ರೆ ಆಬ್ಜೆಕ್ಟ್ ಅಂತ ಅರ್ಥ. ನಾ ಕಣ್ಣಿಂದ ಕಾಣ ರೂಪ ಇದೆ, ಕಣ್ಣೊಂಬುದೇನೋ ಪ್ರಮಾಣ, ರೂಪ ಅನ್ನೋದೇನೋ ರೂಪ ಅಂಬದೇನದೀಗ ಪ್ರಮೇಯ. ರೂಪ ಅನ್ನೋದು ಪ್ರಮೇಯ, ಕಣ್ಣೊಂಬುದೇನೋ ಪ್ರಮಾಣ. ಆ ತಿಳ್ಕೊಂಡವನು ಯಾರಾಗ್ತಾನೆ? ಅವನು ಪ್ರಮಾತ ಆಗ್ತಾನೆ. ನಾನು ಈಶ್ವರ ಜ್ಞಾನಂ ತಾವತ್ ಪ್ರಮಾ ಇಲ್ಲೊಂದು ಪ್ರಶ್ನೆ ಹಾಕೊಂಡ್ರು. ಈಶ್ವರ ಜ್ಞಾನ ಪ್ರಮಾ ಹೌದಲ್ಲೋ? ಈಶ್ವರ ಜ್ಞಾನದಲ್ಲಿ ಸರಿಯಾದ ಜ್ಞಾನ ತಪ್ಪಾದ ಜ್ಞಾನ ಜ್ಞಾನ ಕ್ಲಾಸಿಫಿಕೇಶನ್ ಮಾಡಕ್ ಬರುತ್ತಾ? ಅಲ್ಲ, ಯಾಕೆ ಈಶ್ವರ ತಿಳ್ಕೊಂಡಿದ್ದೆಲ್ಲ ಏನದು ಸರ್ವಜ್ಞ ಪರಮಾತ್ಮ ಎಂದಾರುತ್ತೇನೆ. ತಪ್ಪು ತಿಳಿತಾರೆ, ತಿಳಿಯೋದಿಲ್ಲ. ಹೊತ್ತಾನೆ ಕೇಳ್ಕೊಂಡ. ತತ್ರ ಶುಕ್ತಿರಜಿತಾಧಿಕಂ ತದ್ ವಿಷಯೋ ನವ ಪ್ರಶ್ನೆ ಹಾಕಿದ್ರಿ. ಈ ತೃಪ್ತಿ ವಿಷಯ ಶುಕ್ತಿರಜಿತ ದೇವರಿಗೆ ಗೊತ್ತೋ ಇಲ್ವೋ? ದೇವರಿಗೆ ಗೊತ್ತೋ ಇಲ್ವೋ ಅಂತ ಪ್ರಶ್ನೆ. ಈಗ ಗೊತ್ತಿದೆ ಅಂದ್ರೆ ಏನಾಯ್ತು? ಅವನು ಭ್ರಮ, ಅವನು ನಮ್ಮತ್ತೆ ಆಗ್ಬಿಟ್ಟು. ಗೊತ್ತಿಲ್ಲ ಅಂದ್ರೆ ಪಾಪ, ಗೊತ್ತೇ ಇಲ್ಲ ಗೊತ್ತ. ನಾವೇ ಬೆಟರು. ಅತ್ಯಾರ್ಥ ಜ್ಞಾನ ದೇವರಿಗೆ ಇಲ್ಲೇ ದೇವರಿಗಿದೆ, ಮಿಥ್ಯಾಜ್ಞಾನ ದೇವರಿಗೆ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ರೆ ಅದೇನದು? ಸರಿಯ ಗುಣನೋ ದೋಷನೋ ದೇವರಿಗೆ? ನೋಡೋದಕ್ಕೆ ಏನ ಸರ್, ದೇವ್ರಿಗೆ ಇಲ್ಲೇ ಇಲ್ಲ ಅಂತ ಹೇಳಿದಾಗ ಏನಾಯ್ತು? ದೋಷ ಅಂತ ಕಾಣಿಸ್ತಿಲ್ಲ, ಇಲ್ಲೇ ಇಲ್ಲ ದೇವ್ರಿಗೆ ಪಾಪ ಅಂತ ಹೇಳಿ ದೋಷ ಅಂತ ಕಾಣಿಸ್ತೇವೋ ಇಲ್ಲೋ? ಮತ್ತೆ ಇದೇ ಯಾಕೆ ದೇವರಿಗೆ ಮಿಥ್ಯಾಜ್ಞಾನದ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದಮೇಲೆ ನಾವು ಎಷ್ಟೋ ವಾಸಿ ಆ ದೃಷ್ಟಿಯಿಂದ. ದೇವ್ರಿಗೆ ದುಃಖನೇ ಗೊತ್ತಿಲ್ಲ, ಪಾಪ ಏನೋ ವಾಟ್ ಇಸ್ ದುಃಖ ಗೊತ್ತಾಯ್ತಾ ಅಂತ ಹೇಳಿದ್ರೆ ನಾವು ಯಾರು ಗ್ರೇಟ್ ಆದಾಗಾಯ್ತು? ದೇವರಿಗಿಂತ ಒಂದು ಜ್ಞಾನ ಜಾಸ್ತಿ ಬಂದಾಗಾಯ್ತಲ್ಲ ನಮಗೆ. ಯಾವ ದೇವ್ರಿಗೆ ಯಾವ ಜ್ಞಾನ ಗೊತ್ತಿಲ್ಲ, ಆ ಜ್ಞಾನ ನಮಗೆ ಬಂದಾಗಾಯ್ತಲ್ಲ. ಅದು ಗೊತ್ತಿಲ್ಲ ದೇವರಿಗೆ, ದೋಷ ಬಂತು. ಗೊತ್ತಿದೆ ಅಂದ್ಬಿಟ್ರೆ ನಮ್ಮಂತೆ ಆಗ್ಬಿಡ್ತಾನೆ ದೇವರು. ದೇವರಿಗೆ ದುಃಖಾನುಭವ ಬಂತು ಅಂದ್ರೆ ಪಾಪ ನಮಗೂ ದೇವರಿಗೆ ಏನಾಯ್ತು? ವ್ಯತ್ಯಾಸನೇ ಇಲ್ಲ. ಎರಡು ರೀತಿಯಲ್ಲೂ ದೇವ್ರಿಗೆ ಪ್ರಾಬ್ಲಮೇ ಇದು. ಅದಕ್ಕೆ ಉತ್ತರ ಕೊಡುತ್ತೆ. ಇಂಥ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು? ಅದಕ್ಕೆರಡೂ ಗೊತ್ತಿರಬೇಕು. ಆದ್ಮೇಲೆ ದೇವರಿಗೆ ಪ್ರಾಬ್ಲಮ್ ಅಂತಲ್ಲ, ಈಗ ದೇವ್ರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ, ದೇವ್ರಿಗೂ ಗೊತ್ತಿದೆ. ಶುಕ್ತಿರಜಿತ ದೇವರು ನಮಗೆ ಶುಕ್ತಿರಜಿತ ಗೊತ್ತಿದೆ, ನಮ್ಮನೆ ಏನಂತೀರಿ ನೀವೀಗ? ಭ್ರಮ ಅಂತ ಕರಿತೀರಿ. ಅವ್ರು ದೇವರಿಗೂ ಭ್ರಮ ಬಂದಾಗಾಯ್ತಲ್ಲ, ಯಾಕೆ ಕರಿಬಾರ್ದು? ಪ್ರಶ್ನೆ ಇದೆ ಅಂತ ಪ್ರಶ್ನೆ ತುಂಬಾ ಜನ ಕೇಳ್ತಿರ್ತಾರೆ. ದೇವ್ರು ಎಲ್ಲ ಮಾಡ್ತಾನೆ ಅಂತ ಹೇಳ್ತೀರಿ, ಏನ್ ಬೇಕಾದ್ರೆ ಆಗ್ತಾರೆ, ಜೀವ ಆಗಿಬಿಡ್ತಾರ ದೇವ್ರು ಅಂತ ಕೇಳೋದು. ಜೀವ ಆಗಿಬಿಡ್ತಾನೆ ಅಂದ್ರೆ ಹೂ ಒಂದು ಬಿಟ್ರೆ ದೇವ್ರು ಎತ್ತಿತಾನೆ ಹೋಯ್ತಲಿಗೆ. ಆಗ್ಲಕ್ ಬರೋದಿಲ್ಲ ಅಂದ್ರೆ ಪಾಪ ಈಸ್ ಇನ್ಕೇಪಬಲ್. ನಮಗೆ ದೇವರಾಗ್ಲಿಕ್ ಬರೋದಿಲ್ಲ, ದೇವರಿಗೆ ಜೀವ ಆಗ್ಲಿಕ್ ಬರೋದಿಲ್ಲ. ಇಬ್ರು ಏನಾಯ್ತು ಈಗ? ಇಬ್ರು ಸಮಾನನೆ. ಗೊತ್ತಾ, ಡಾಕ್ಟರ್ ಇಂಜಿನಿಯರ್ ಅಲ್ಲ, ಇಂಜಿನಿಯರ್ ಡಾಕ್ಟರ್ ಅಲ್ಲ. ಸೊ ಅವ್ರ ಫ್ರೆಂಡ್ ಅಲ್ಲ, ಅವ್ರ ಗ್ರೇಟ್ ಅಂತ ಒಂದು ದೇವರ ಯಾಕೆ ಪೂಜೆ ಮಾಡಬೇಕಾಗಿದ್ರೆ ಅಂತ ಅನಿಸ್ತಿತ್ತು. ಇಂಥ ಪ್ರಶ್ನೆಗೆಲ್ಲ ಇದೇ ಉತ್ತರ, ಅದು ಹ್ಯಾಕ್ ಕೊಡಬೇಕು ಕೊಡ್ತಾರೆ ಈಗ. ತತ್ರ ಶುಕ್ತಿರಜಿತಾಧಿಕಂ ತದ್ ವಿಷಯೋ ನವ. ದೇವರ ಜ್ಞಾನಕ್ಕೆ ಶುಕ್ತಿರಜಿತಾಳು ಗೊತ್ತಾಗುತ್ತೋ ಇಲ್ವೋ? ನಚೇತ್ ತಸ್ಯ ಅಸಾರ್ವಜ್ಞ ಪ್ರಸಂಗ. ದೇವರಿಗೆ ಗೊತ್ತಾಗೋದಿಲ್ಲ ಅಂದ್ರೆ ದೇವರು ಸರ್ವಜ್ಞನಲ್ಲ ಅಂತಾಯ್ತು. ತದ್ವಿಷಯತೆ ತದಪಿ ತತ್ವಂ ಶಾದಿತಿ ಮೈಭವ್. ಇಲ್ಲ, ದೇವರು ತಿಳ್ಕೊತಾನೆ, ತತ್ವ ತಿಳ್ಕೊಳ್ತಾನೆ ಅಂದಮೇಲೆ ಎರಡು ರೀತಿ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್, ದೇವರು ಭ್ರಮೆ ಅಂತನಾಗ್ತಾ, ಅಥವಾ ದೇವರು ತಿಳ್ಕೊಂಡ ಮೇಲೆ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದಮೇಲೆ ಚಿತ್ರರಜಿತ ಏನಾಗಬೇಕಾಯ್ತಾಗಿದ್ರೆ ತತ್ವ ಆಗಬೇಕಾಯ್ತು. ದೇವರು ತಿಳ್ಕೊಳ್ಳೋ, ದೇವರು ತಪ್ಪೇ ತಿಳ್ಕೊಳ್ಳೋದು ಅನ್ನೋದನ್ನು ಕ್ಲೇಮ್ ಮಾಡೋದಾದ್ರೆ ಚಿತ್ರರಜಿತ ದೇವರಿಗೆ ಗೊತ್ತಿದೆ ಅಂತ ಆದ್ರೆ ಚಿತ್ರರಜಿತ ಏನಾಯ್ತು ಅಲ್ಲಿಗೆ? ತತ್ವ ಆಯ್ತು. ಗೊತ್ತಿಲ್ಲ ಅಂದ್ರೆ ಬೇರೆ ಪ್ರಾಬ್ಲಮ್ ಬಂತು, ಏನ್ ಮಾಡ್ಬೇಕು ಇದಕ್ಕೆ? ತಕ್ಷಣ ಉತ್ತರ ಕೊಡ್ತಾರೆ, ಮೈವಂ. ಹಾ ಕೇಳಬೇಡ, ನೋಡಿದ್ರೆ ಸತ್ಯಮ್ಮಲ್ಲ ಇದು, ಮೈವಂ. ಏನ್ ಮಾಡಿದ್ರೆ ಏನಾಗೋದಿಲ್ಲ, ತೃಪ್ತಿರಜಿತ ಅಂಬೋದು ತತ್ವ ಆಗೋದೇ ಇಲ್ಲ. ಯಾತಕ್ಕೆ? ಪರಮಾರ್ಥ ಅಶೇಷಾರ್ಥಜ್ಞತ್ವಮೇವ ಸರ್ವಜ್ಞಂ ಇತಿ ಅಂಗೀಕಾರಾತ್. ಸರ್ವಜ್ಞ ಶಬ್ದಕ್ಕೆ ಅರ್ಥ ಆಗಿಲ್ಲ ನಿನಗೆ, ಅದಕ್ಕೆ ಪ್ರಾಬ್ಲಮ್ ಆಗಿದೆ ನನಗೆ. ಇವರೆಲ್ಲ ತಿಳಿತಾನೆ, ಏನರ್ಥ? ಎಲ್ಲವನ್ನೂ ತಿಳಿತಾನೆ ಅಂದ್ರೆ ಇರೋ ಎಲ್ಲಾ ವಸ್ತುಗಳನ್ನು ತಿಳಿತಾನೆ. ಇಲ್ಲದ ವಸ್ತುವನ್ನು ದೇವರು ತಿಳಿತಾನೆ ಅಂತ ಕೇಳಿದ್ರೆ ತಿಳಿಯೋದಿಲ್ಲ. ಆದರೆ ಮುಂದೆ ಹೇಳ್ತಾರೆ, ಹಾಗೆ ದೇವ್ರಿಗೆ ಬರದೇ ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ತಥಾಪಿ ಅಸ್ಪದಾದಿ ಇನಾಂ. ಬನ್ನಿ ಚಾಪಿ. ದೇವ್ರು ಎಲ್ಲ ತಿಳ್ಕೊಳ್ತಾನೆ, ಆಗಿಲ್ಲ ಎಲ್ಲ ತಿಳ್ಕೊತಾನೆ. ಆದರೆ ಜ್ಯೋತಿರಜಿತಾದಿ ವಿಭ್ರಮಂ ಈಶ್ವರೋ ವೇದ್ಯನವಾ. ಹಾಗಿದ್ರೆ ದೋಷ ಇದ್ದಂತಲ್ಲೀಗ. ಸರಿ ಬಿಡಿ, ನಮಗೆ ಈ ಶುತ್ತ ಜ್ಞಾನ ಬಂತು, ಅದು ತಪ್ಪು ತಿಳ್ಬೇಕು, ಗೊತ್ತಲ್ಲ. ದೇವರಿಗೆ ಗೊತ್ತಾಗುತ್ತೋ ಇಲ್ವೋ? ದೇವರಿಗೆ ಗೊತ್ತಾಗುತ್ತೆ ಅಂದ್ರೆ ಏನಾಯ್ತು? ಅವನು ನಮ್ಮಂತೆ ಆಗ್ಬಿಟ್ಟ. ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಗೊತ್ತಾಗ್ಲಿಲ್ಲ ದೇವರಿಗೆ? ಮಿಥ್ಯಾಜ್ಞಾನ ದೇವರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ತಿಳ್ಕೊಬಹುದಲ್ಲ. ವೇತ್ತಿ ಇತಿ ಭ್ರೂಮಃ, ಅದಕ್ಕೆ ಉತ್ತರ ಕೊಡ್ತಾರೆ. ನಮಗೆ ಶುಕ್ತಿರಜಿತದ ಬಗ್ಗೆ ಜ್ಞಾನ ಬಂದಿದೆ, ಶುಕ್ತಿರಜಿತ ಅಂತ ತಪ್ಪು ತಿಳ್ಕೊಂಡಿದ್ದೇವೆ ಅಂತ ದೇವ್ರು ತಿಳ್ಕೊತಾನೋ ಇಲ್ವೋ? ದೇವ್ರು ತಿಳ್ಕೊತಾನೋ ಇಲ್ವೋ? ಖಂಡಿತ ತಿಳ್ಕೊಳ್ತಾನೆ. ವೇತ್ತಿ ಇತಿ ಭ್ರೂಮಃ, ತಿಳ್ಕೊಂಡೇ ತಿಳ್ಕೊಳ್ತಾನೆ. ಸರಿ, ಅವನು ದೋಷ ಬಂತಲ್ಲ ಅಂತ ಕೇಳಿದರೆ ದೋಷ ಬರೋದಿಲ್ಲ. ಉದಾಹರಣೆಗೆ ಕ್ಷಯರೋಗ ಇದೆ ಅಂತ ಪೇಷಂಟ್ಗೆ ಕ್ಷಯರೋಗ ಇದೆ ಡಾಕ್ಟರ್ ಗೊತ್ತಾದ್ರೆ ಡಾಕ್ಟರ್ ಕ್ಷಯರೋಗ ಬಂದಾಗಾಯ್ತಾ? ಗೊತ್ತಾಯ್ತಿಲ್ಲ, ಕ್ಷಯರೋಗ ಪೇಷಂಟ್ಗಿದೆ ಅಂತ ಡಾಕ್ಟರ್ ಹೇಳ್ಬಿಟ್ಟ. ಪಾಪ ನಿಮಗೂ ಬಂತಲ್ಲ ಡಾಕ್ಟರ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಡಾಕ್ಟರ್ ಏನಂತಾರೆ? ಗ್ರೇಟ್ ಅಂತಾರೆ. ಅದಕ್ಕೆ ಅವನಿಗೆ ರೋಗ ಇಲ್ಲ, ರೋಗ ಇರೋದು ಗೊತ್ತಾಗಿದೆ ಅವನಿಗೆ ಅಂತ ಹೇಳಿದ್ರೆ ಅವನಿಗೆ ಗ್ರೇಟ್ ಆಗ್ತಾನೆ. ಅದಕ್ಕೆ ದೇವರು ಶುಕ್ತಿರಹಿತ ತಾನು ತಿಳ್ಕೊಳ್ಳೋದಿಲ್ಲ, ಆದ್ರೆ ನಾವು ಶುಕ್ತಿರಹಿತ ತಪ್ಪು ತಿಳ್ಕೊತೀವಿ, ದೇವರಿಗೆ ಗೊತ್ತಿದೆ. ಅಂದ್ರೆ ಏನಾಯ್ತು ಅಲ್ಲಿಗೆ, ಈಗ ದೇವರಿಗೆ ಸರ್ವಜ್ಞತೆ ಬಂತೋ ಇಲ್ಲ? ಬಂತು. ಭ್ರಮೆ ಬಂತೋ? ಬರಲಿಲ್ಲ. ಅಂತ ಕೆಲವು ಟೆಕ್ನಿಕಲಿ ಹೇಗೆ ಮಾತಾಡಬೇಕು ಹೇಳ್ಕೊಡ್ತಾರೆ. ಕೆಲವು ಪದಗಳು ಏನಾಗುತ್ತೆ ಅಂದ್ರೆ ಮಾತಾ ಸಿಕ್ಕಾಕೊಳ್ಳೋದು ಹಾಗೇನೆ, ಏನು ಹೇಳಕ್ ಹೋದಲ್ಲಿ ಏನಾಯ್ತು ಬಿಡ್ತಾರ ಅಂತ ಹೇಳಿ ದೇವರ ಅಜ್ಞಾನಿ ಅಂತ ಒಪ್ಕೋಬೇಕು ಒಂದು, ಇಲ್ಲದವ್ರ ದುಃಖಿ ಅಂತ ಒಪ್ಕೋಬೇಕು ಒಂದು. ಅದು ಎರಡೂ ಅಲ್ಲ, ದೇವರಿಗೆ ಜ್ಞಾನ ಇದೆ, ನಮಗೆ ತಪ್ಪು ತಿಳುವಳಿಕೆ ಬರುತ್ತೆ ಅಂತ ದೇವರಿಗೆ ಗೊತ್ತಿದೆ, ನಮ್ಗೆ ಎಂತೆಷ್ಟು ತಪ್ಪು ತಿಳಿಕೆ ಬರುತ್ತೋ ದೇವರಿಗೆ ಗೊತ್ತಿದೆ. ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಂಡ ದೇವನೇನಾಗ್ತಾನಾಗ, ಸರ್ವಜ್ಞ ಸರ್ವಜ್ಞನೇ. ಆ ವಿಷಯ ಬಂತು. ವಿಷಯ ವಿಷಯ ವಿಶೇಷಿತ ಜ್ಞಾನಸ್ಯ ಅವಗಮೇ ವಿಷಯಸ್ಯಾಪಿ ಪ್ರಮೇಯತ್ವಂ ಸಾಧಿತಿ ಚೇನ್ನ. ಟೆಕ್ನಿಕಲಿ ಆರೋಪ ಮಾಡದ, ಅವನಿಗೆ ಜ್ಞಾನ ಬಂತೀಗ. ಎಂಥ ಜ್ಞಾನ ಬಂತು? ವಿಷಯ ವಿಶೇಷಿತ ಜ್ಞಾನಸ್ಯ ಅವಗಮೇ, ವಿಷಯ ವಿಶೇಷಿತ ಜ್ಞಾನ. ಇವನಿಗೆ ಈ ಜ್ಞಾನ, ದೇವದತ್ತ ಅಂತ ಒಬ್ಬ ಎಕ್ಸ್ ವೈ ಜೆಡ್ ಇದ್ದಾನೆ, ಅವನಿಗೆ ಜ್ಞಾನ ಇದೆ. ಎಂಥ ಜ್ಞಾನ ಇದೆ? ಶಕ್ತಿರಹಿತದ ಜ್ಞಾನ ಇದೆ, ಶಕ್ತಿಯನ್ನ ರಹಿತ ತಪ್ಪು ತಿಳ್ಕೊಂಡ ಜ್ಞಾನ ಇದೆ ಅಂತ ತಿಳ್ಕೊಂಡಾಗ ವಿಶೇಷಿತ ಜ್ಞಾನ, ಬರೀ ಜ್ಞಾನ ಅಲ್ಲ, ವಿಶೇಷಿತ ಜ್ಞಾನ ಇದೆ. ತಿಳ್ಕೊಂಡ್ಮೇಲೆ ಅದಕ್ಕೇನಾಗಬೇಕದು? ವಿಷಯಸ್ಯಾಪಿ ಪ್ರಮೇಯತ್ವ ಸಾಧ್ಯತೆ ಚೇನ್ನ, ವಿಷಯಕ್ಕೂ ಪ್ರಮೇಯತ್ವ ಬರಲಿ ಅಂತ ಕೇಳಿದರೆ ಬರಬೇಕಾಗಿಲ್ಲ. ನಾ ಅಂತ ಹೇಳಿದ್ರಿಂದ ರೂಲ್ ಅಲ್ಲ ಅದು. ಯತ್ ಪ್ರಮೇಯ ಅಸ್ತಿ ಇತಿ ವಿಧೀಯತೆ ತತ್ ಪ್ರಮೇಯಮಿತ್ಯ ಅಂಗೀಕಾರ. ಪ್ರಮೇಯಕ್ಕೊಂದು ಅರ್ಥ ಹೇಳಿಬಿಟ್ಟಿದ್ವಿ ಈಗಾಗಲೇ. ಪ್ರಮೇಯ ಅಂದ್ರೆ ಯಾವ್ದಾಗತ್ತ? ಅದು ಯಥಾರ್ಥ ವಿಷಯ ಆಗಿದ್ರೆ ಪ್ರಮೇಯ ಆಗುತ್ತೆ ಹೊರತು ಅದು ಯಾವ ರೀತಿ ಇನ್ನೂ ಇಲ್ಲ, ನೀನು ಅಪ್ಲೈ ಮಾಡಬಾರ್ದು ಅದಕ್ಕೆ. ವಿಷಯ ವಿಶೇಷಿತ ಜ್ಞಾನಸ್ಯ ಅವಗಮ ಅಂತ ಡೆಫಿನೇಷನ್ ಕೊಡಲಿಲ್ಲ. ಪ್ರಮೇಯತ್ವ ಡೆಫಿನೇಷನ್ ಕೊಡಬೇಕಾದ್ರೆ ಈ ಅರ್ಥ ಕೊಟ್ಟಿಲ್ಲ ಅಲ್ಲ. ಲಕ್ಷಣ ಏನದಕ್ಕೆ? ಪ್ರಮಾ ವಿಷಯ ಪ್ರಮೇಯಂ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದ್ರೆ ಮಾತ್ರ ಏನಾಗತ್ತ? ಅದು ಪ್ರಮಾ. ಆದ್ರೆ ಒಂದು ಪ್ರಮಾ ಇತ್ತೀಗ. ಏನ್ ಪ್ರಮಾ ಇತ್ತು? ಈ ದೇವದತ್ತ ಅಂತ ಒಬ್ಬನಿದ್ದಾನೆ, ಅವನಿಗೆ ಭ್ರಮೆ ಬಂದಿದೆ ಅನ್ನೋದು ಪ್ರಮಾ ಹೊತ್ತಾನೆ, ಅದು ದೇವರು ತಿಳ್ಕೊಂಡಿದ್ದಾರೆ. ಅದರಿಂದ ದೇವ್ರ ಜ್ಞಾನ ಪ್ರಮಾಣೆ, ಸಮಸ್ಯೆ ಏನೇ ಇಲ್ಲ. ಆದರೆ ದೇವರಿಗೆ ದೇವ್ರ ಜ್ಞಾನಕ್ಕೇನು ವಿಷಯ ಆಗಲಿಲ್ಲ? ಶಕ್ತಿರಹಿತ ವಿಷಯ ಆಗಲಿಲ್ಲ. ಗೊತ್ತಾಯ್ತಾ? ಶಕ್ತಿರಹಿತ ತಿಳ್ಕೊಂಡೊಂದು ವಿಷಯ ಅದನ್ನೇ ಹೊರತು ದಾರ ವಿಷಯ ಆಗಿದ್ದ ಹೊರತು ಏನು ವಿಷಯ ಆಗಲಿಲ್ಲ, ಅದು ವಿಷಯ ಆಗಲಿಲ್ಲ. ಇದೆಲ್ಲ ಬಹಳ ಮುಖ್ಯ. ಇದು ಮುಂದೆ ಅನುವ್ಯಾಖ್ಯಾನ ಓದಬೇಕಾದ್ರೆ ಇವೆಲ್ಲ ಉಪಯೋಗ ಬರುತ್ತೆ ಬಹಳಷ್ಟು. ಯತ್ ಪ್ರಮೇಯ ಅಸ್ತೀತಿ ವಿಧೀಯತೆ ತತ್ ಪ್ರಮೇಯಮಿತಿ ಅಂಗೀಕಾರ. ಅದನ್ನ ಏನಂತ ಹೇಳಿದ್ರು ಮೊದಲು? ಯಥಾರ್ಥ ಜ್ಞಾನಂ ಪ್ರಮ ತದ್ವಿಷಯ ಪ್ರಮೇಯಂ ಅಂತ ಹೇಳಿದಾಗ ಅದನ್ನೇ ರೂಪಾಂತರದಿಂದ ಹೇಳಿದರು. ನಾಚ ಈಶ್ವರಾದಿ ಪ್ರಮ ಶುಕ್ತಿರಹಿತಾದಿ ವಿಧಿ ರೂಪ. ಬಹಳ ಇಂಪಾರ್ಟೆಂಟ್. ಈಶ್ವರಾದಿ ಪ್ರಮ ಅಂತ ಹೇಳಿದ್ರಿಂದ ದೇವ್ರನ್ನ ಮುನ್ನೆ ತಗೊಳ್ಳಿಲ್ಲ, ಯಾರ್ಯಾರು ತಗೊಂಡ್ರು? ಲಕ್ಷ್ಮೀ ಜ್ಞಾನಕ್ಕೂ ತಗೊಂಡ್ರು, ರುಜುಗಳ ಜ್ಞಾನಕ್ಕೂ ತಗೊಂಡ್ರು. ಅದೇ ಪ್ರಶ್ನೆ ಎಲ್ರಿಗೂ ಬರ್ತಿತ್ತೀಗ. ಮಹಾಲಕ್ಷ್ಮಿಗೆ ನಾವು ತಪ್ಪು ತಿಳ್ಕೊಂಡದ್ ಗೊತ್ತಾಗುತ್ತೋ ಇಲ್ವೋ? ಅರ್ಥ ಆಯ್ತಾ? ಅದೇ ರೀತಿ ವಾಯುದೇವರಿಗೆ ಗೊತ್ತಾಗುತ್ತೋ ಇಲ್ವೋ? ಅದೇ ರೀತಿ ರುದ್ರಾದಿ ದೇವರಿಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಹೇಳಬೇಕಾ? ಎಲ್ಲದನ್ನು ಯಾರ್ಯಾರು ಸರಿಯಾಗಿ ತಿಳ್ಕೊತಾರೋ ಅವರೆಲ್ಲ ಸರಿಯಾಗಿ ತಿಳ್ಕೊಂಡೇ ತಿಳ್ಕೊತಾರೆ. ನಾವು ತಪ್ಪು ತಿಳ್ಕೊಂಡ್ರೆ ಅರ್ಥ ಮಾಡ್ಕೋತಾರ ಅವರು, ಆದ್ರೆ ಅವ್ರಿಗೆ ತಪ್ಪು ತಿಳುವಳಿಕೆ ಮಾತ್ರ ಇಲ್ಲ ಅಂತ ತಿಳ್ಕೊಂಡಿರ್ಬೇಕು. ತಪ್ಪು ತಿಳುವಳಿಕೆ ಅರ್ಥ ಮೇಷ್ಟ್ರೆ ಅರ್ಥ ಮಾಡಿಕೊಂಡ. ಈ ಹುಡುಗ ತಪ್ಪಾದ್ರೆ ಗೊತ್ತಾಗ್ತಾ ಇಲ್ಲ ಮೇಷ್ಟ್ರಿಗೆ, ಹುಡುಗ ಎಲ್ಲಿ ತಪ್ಪು ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ಅವಾಗೇನಾದ ಅವನು ದಡ್ಡ ಮೇಷ್ಟ್ರ ಆಗಿಬಿಡ್ತಾನೆ. ಗೊತ್ತಾಯ್ತಾ? ಹುಡುಗನ ತಪ್ಪು ತಿಳ್ಕೊಂಡು ನೋಡು ಇಲ್ಲಿ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ತಾನಲ್ಲ, ಅವಾಗ ಗ್ರೇಟ್ ಆಗಿಬಿಡ್ತಾನೆ. ಅವನಿಗೆ ಸರಿ ಗೊತ್ತಿರಬೇಕು, ತಪ್ಪು ಗೊತ್ತಿರಬೇಕು, ಸರಿಯನ್ನು ಸರಿಯಾಗಿ ಗೊತ್ತಿರಬೇಕು, ತಪ್ಪನ್ನು ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಅವ್ರು ತಪ್ಪನ್ನು ಸರಿ ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತೆ. ನಮ್ಮ ತಪ್ಪು ಎಲ್ಲಿದೆ ಅಂದ್ರೆ ತಪ್ಪನ್ನು ಏನ್ ತಿಳ್ಕೊತೇವೆ ನಾವೀಗ ಸರಿ ಅಂತ, ಅದು ಭ್ರಮ. ತಪ್ಪನ್ನು ತಪ್ಪು ತಿಳ್ಕೊಂಡ್ರೆ ಭ್ರಮ ಅಲ್ಲ, ತಪ್ಪನ್ನು ಸರಿ ಅಂತ ತಿಳ್ಕೊಂಡ್ರೆ ಭ್ರಮ. ಕಿನ್ನು ಕಿಂತು ಭ್ರಾಂತೋ ಎಂ ಅದಕ್ಕೆ ಹೇಳಿದರು. ಮುಂದೆ ಹೇಳ್ತಾರೆ, ಈಶ್ವರಾದಿ ಪ್ರಮ ನ ಇಚ್ಛ ಈಶ್ವರಾದಿ ಪ್ರಮ ಶುಕ್ತಿರಜತಾದಿ ವಿಧಿ ರೂಪ. ಈಶ್ವರ ಮೊದಲಾದ ಈಶ್ವರ ಅಂದ್ರೆ ನೀವು ಯಾವ ಶಾಸ್ತ್ರದಲ್ಲಿ ಈಶ್ವರ ಅಂದ್ರೆ ಯಾವ ಈಶ್ವರ? ನಾರಾಯಣ ಅಂತ ಅರ್ಥ. ಸುಮ್ಮನೆ ಪುರಾಣದಲ್ಲಿ ಈಶ್ವರ ಅಂದ್ರೆ ಯಾರಾಗ್ಬಿಡ್ತಾರೆ? ರುದ್ರದೇವರಾಗ್ಬಿಡ್ತಾರೆ. ಆಧುನಿಕ ವ್ಯವಹಾರದಲ್ಲಿ ಈಶ್ವರ ದುರುದೇವರೇ, ರುದ್ರದ ಅರ್ಥ ಮಾಡ್ಕೋಬಾರ್ದಿಲ್ಲಿ. ಇಲ್ಲಿ ಈಶ್ವರ ಅಂದ್ರೆ ಯಾರಿಲ್ಲಿ? ನಾರಾಯಣನೇ. ಅದೇ ಈಶ್ವರ ಸರ್ವಭೂತಾನ ಕೃದ್ದೇಶಿ ಅರ್ಜುನ, ಆ ಈಶ್ವರ ಇದು. ಕೃಷ್ಣ ಈಶ್ವರನ ಬಗ್ಗೆ ಮಾತಾಡ್ತಾನೆ ತಿಳ್ಕೊಂಡು ಪತ್ತಪ್ಪ ಬಿಡುತ್ತೆ. ಭಗವದ್ಗೀತೆಯಲ್ಲಿ ಈಶ್ವರನ ಬಗ್ಗೆ ಕೃಷ್ಣನ ಉಲ್ಲೇಖ ಇದೆ. ತಾನಲ್ಲ, ಈಶ್ವರ ಎಲ್ಲ ಹೃದಯದಲ್ಲಿದ್ದಾನೆ ಅಂತ ಹೇಳ್ತಾನೆ ತಿಳ್ಕೊಂಡ್ಬಿಟ್ಟು ಎಂತ ಗೀತ ಆಗುತ್ತೆ. ಪುಣ್ಯಕ್ಕಿಂತ ಅಪಾರ್ಥ ಯಾರು ಬರೆದಿಲ್ಲ ಹಿಂದಿನವರು, ಇಂಥ ತಪ್ಪುಗಳು ಬರೆದಿಲ್ಲ, ಯಾಕೆಂದ್ರೆ ಅರ್ಥ ಆಗಿಬಿಟ್ಟಿದೆ. ಅದೇ ಬ್ರಹ್ಮ ಜಿಜ್ಞಾಸ ಅಂದ್ರೆ ಚತುರ್ಗಮ ತಗೋಬಾರದು. ಬ್ರಹ್ಮ ಅಂತ ತಕ್ಷಣ ಇತ್ತಾರೆ ಬರುತ್ತೆ, ಈಶ್ವರ ಅಂದ್ರೆ ರುದ್ರದೇವರು, ಬ್ರಹ್ಮ ಅಂದ್ರೆ ಬ್ರಹ್ಮದೇವರಾಗುತ್ತಾರೆ. ಅಲ್ಲ, ಅಲ್ಲಿ ಬ್ರಹ್ಮ ಅಂದ್ರೆ ಯಾರಲ್ಲಿ? ನಾರಾಯಣನೇ. ಇವೆಲ್ಲ ಯಾತಕ್ಕೆ ಎತ್ತ ಹೇಳೋದಿಲ್ಲ ಅಂದ್ರೆ ಶಾಸ್ತ್ರ ಓದ್ದವರು ಏನದು? ಆ ಕಡೆ ಬುದ್ಧಿ, ಈ ಕಡೆ ಬುದ್ಧಿ ಓಡೋದೇ ಇಲ್ಲ ಅದು. ಅದರಿಂದ ಹೇಳ್ತಾರೆ ಈಶ್ವರಾದಿ ಪ್ರಮಾ ಶುಕ್ತಿರಜತಾದಿ ವಿಧಿ ರೂಪ. ಶುಕ್ತಿರಜತಾದಿಗಳ ವಿಧಿ ಅಂದ್ರೆ ಏನು ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದಲ್ಲ. ಕಿಂತು ಭ್ರಾಂತೋಯಂ ಶುಕ್ತಿ ಸಕಲ ಶುಕ್ತಿಕಾ ಸಕಲಂ ಕಲಧೂತಯ ಕಲ್ಪಯತಿ ಅನುವಾದ ರೂಪೈವಾ. ಅರ್ಥ ಆಯ್ತಾ? ಅವನೇನ್ ತಿಳ್ಕೊಂಡ ಈಶ್ವರ ಏನ್ ತಿಳ್ಕೊತಾನೆ ಅಂದ್ರೆ, ಇದು ಇವನು ಭ್ರಾಂತ, ಇವನು ಯಾರು? ದೇವದತ್ತ ಅಂತಿದ್ದಾನೆ, ಎ ಬಿ ಸಿ ಡಿ ಫೆಲೋ. ಇವನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ. ಏನನ್ನ? ಶಕ್ತಿಯನ್ನು ರಹಿತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ತಿಳ್ಕೊತಾನೆ ಹೊರತು ಅನುವಾದ ರೂಪ ಇವ. ಅನುವಾದ ರೂಪ ಅಂದ್ರೆ ಏನು? ಅವನೀಗ ಹೇಳ್ತಾನೆ ಅಂತ ಅನುವಾದ. ಅದು ಮಧ್ವ ಇದೇ ಇದೆ ಉದಾಹರಣೆಗೆ. ವಿಶ್ವಂ ಮಿಥ್ಯಾ ವಿವರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ ಇದೆ ಸುಮಧ್ವ ವಿಜಯ ಅಂತ ಕೋಟ್ ಮಾಡಿಬಿಟ್ಟು ಏನ್ರಿ ನಮ್ಮನ್ನು ಬೈತೀರಿ ನೀವೇ ಹೇಳ್ತೀರಿ ಅದನ್ನ ಗೊತ್ತಾಯ್ತಿಲ್ಲ ನಮಗಿಂತ ಜೋರಾಗಿ ಹೇಳ್ತೀರಿ. ವಿಶ್ವಂ ಮಿಥ್ಯಾ ವಿವರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ ಅವ್ರು ಹೇಳ್ತಾರಲ್ಲ ಹೇಳ್ಬೇಕಾದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವನಾಪರ ಇದು ನಮಗಿಂತ ಜೋರಾಗಿ ಹೇಳ್ತೀನಿ ಏನಂತ ಹೇಳಿ ಮಾಡ್ಬೇಕು ಅದಕ್ಕೆ ಈಗ ಮುಂದೇನು ಹೇಳ್ತಾರಲ್ಲಿ ದೈತ್ಯ ಇತ್ತಂ ವೆದಿರಾಮ್ ಅದಕ್ಕೇನಾಯ್ತು ಅಲ್ಲಿಗೆ ಅದು ಅನುವಾದ ಅದು ಇನ್ನೊಬ್ರು ಹೇಳಿದ್ದನ್ನು ಹೇಳಿಬಿಟ್ಟು ಆಮೇಲೆ ಬರೋದು ಏನಾಗುತ್ತದೋ ಅನುವಾದ ಅದು ಇಲ್ಲಿ ಈಶ್ವರ ಏನ್ ತಿಳ್ಕೊತಾನೆ ದೇವದತ್ತನಿಗೆ ಶುಕ್ತಿರಹಿತದ ಭ್ರಮೆ ಇದೆ ಅಂತ ತಿಳ್ಕೊತಾನೆ ಹೊರತು ಶುಕ್ತಿರಹಿತ ನಾನು ತಿಳ್ಕೊತೇನೆ ದೇವರು ತಿಳ್ಕೊಂಬುದಿಲ್ಲ ಇವನು ತಿಳ್ಕೊಂಡಿದ್ದಾನೆ ತಿಳ್ಕೊತಾನ ಆದ್ರಿಂದ ದೇವರಿಗೆ ಶುಕ್ತಿರಹಿತದ ಜ್ಞಾನ ಇದೆಯೋ ಇಲ್ಲೋ ಈಗ ಯಾವ ರೀತಿ ಇದೆ ಇಂಥ ಅಯೋಗ್ಯ ತಪ್ಪು ತಿಳ್ಕೊತಾನೆ ಅಂತ ಜ್ಞಾನ ಇದೆಯೇ ಹೊರತು ತಾನೇ ತಪ್ಪು ತಿಳ್ಕೊಳ್ಳೋದಿಲ್ಲ ಅದು ಸರಿ ಹೋಯ್ತು. ಮನು ಭ್ರಮೇಪಿ ಇದಮಿತಿ ಜ್ಞಾನಂ ತಾವತ್ ಪ್ರಮ ಕಿಂ ತಾವತಾಪಿ ನಹಿ ತದ್ವಿಷಯ ಶುಕ್ತಿಕಾಯಾಮ ರಜತತ್ವ ಮೇನ ತತ್ ಪ್ರಮೇಯಂ ಸ್ಯಾತ್. ಈಗ ಒಂದು ಪ್ರಶ್ನೆ ಹಾಕೊಂಡ್ರು ಆ ವಿಷಯ ಬಿಟ್ಟುಬಿಟ್ಟು ಮುಗಿತ ಆ ವಿಷಯ ಇನ್ನೊಂದು ವಿಷಯ ಹಾಕೊಂಡ್ರು ನೋಡಿ ಇದು ಭ್ರಮ ಅಂತ ಕರಿಬಾರ್ದು ನೀವು ಯಾಕೆ ಸ್ವಲ್ಪ ಸತ್ಯಾಂಶ ಇದೆ ಅಲ್ಲ ಅದರೊಳಗೆ ಇದಂ ರಜತಂ ಅಂತಾನೆ ನೋಡಿದ್ದವನು ಇದಂ ರಜತಂ ಆಮೇಲೆ ಸುಳ್ಳು ಏನು ಸುಳ್ಳಾಯ್ತು ಈಗ ರಜತಂ ಸುಳ್ಳಾಯ್ತು ಅಷ್ಟೇ ಇದಂ ಸತ್ಯ ತಾನೆ ಸೊ ಅದರಲ್ಲಿ ಏನಿದೆ ಈಗ ಪಾರ್ಷಿಯಲ್ ಟ್ರೂತ್ ಇದೆಯಲ್ಲ ಅದು ಶುರು ಮಾಡಿದ ನನ್ನ ಭ್ರಮೆ ಅಪಿ ಇದಂ ಇತಿ ಜ್ಞಾನಂ ತಾವತ್ ಪ್ರಮ ಕಿಂ ತಾವತಾಪಿ ನಹಿ ತದ್ವಿಷಯ ಶುಕ್ತಿಕಾಯಂ ರಜತತ್ವಂ ಏನ ತತ್ ಪ್ರಮೇಯಂ ಸ್ಯಾತ್ ಅದು ಪ್ರಮೇಯ ಯಾತಕ್ಕಲ್ಲ ಅಂತ ಕೇಳಿದ್ರೆ ಇದಂ ಅಂತ ತಿಳ್ಕೊಂಡ್ರೆ ಪ್ರಮೇಯ ಆಗಿಬಿಡ್ತಿತ್ತು ಏನ್ ತಿಳ್ಕೊಂಡವನೀಗ ಇದಂ ರಜತಂ ಅಂತ ತಿಳ್ಕೊಂಡಿದ್ದು ಭ್ರಾಂತಿ ಬಂದೀಗ ಆದ್ರಿಂದ ಪಾರ್ಷಿಯಲ್ ಆಗಿ ಒಪ್ಕೊಂಡ್ಬಿಡ್ತೇನೋ ಪಾರ್ಷಿಯಲ್ ನಾಲೆಡ್ಜ್ ಅನ್ನ ಯಾರೋ ಯಾರೋ ಅಂತ ತಿಳ್ಕೊಂಡ್ಬಿಟ್ಟ ಕರೆಕ್ಟ್ ತಿಳ್ಕೊಂಡ್ಬಿಡ್ತಾರ ಯಾರೋ ಬಂದಿದ್ದ ರಾಮರಾವ್ ಬಂದ ಕೃಷ್ಣ ಅಂತ ತಿಳ್ಕೊಂಡ್ಬಿಟ್ಟ ಮನುಷ್ಯ ಅಂತ ಕರೆಕ್ಟ್ ಅಂತ ತಿಳ್ಕೊಂಡ್ರೆ ಅದು ಯಾವ್ದಕ್ಕೆ ಸರಿ ಹೋಗೋದಿಲ್ಲ ಸೇಡಿಟ್ ಕೊಟ್ಟ ಯಾವುದೇ ಹೆಸರು ಇತ್ತು ಯಾವುದೇ ಹೆಸರು ಬಿಡ್ರಿ ಮನುಷ್ಯನ್ ತಾನೆ ಅಂತ ಹೇಳ್ಬಿಟ್ರೆ ಅಕ್ಸೆಪ್ಟ್ ಮಾಡ್ತಾರ ಅದನ್ನ ತಪ್ಪದು ಅದು ಆಕ್ಚುರಿ ಅಂತ ಕರಿತೇನೆ ನಾವು ಅದನ್ನ ತಪ್ಪೇನೆ ಆ ರೀತಿ ಸಹ ಯಥಾರ್ಥ ಉಪಯೋಗ ಬರೋದಿಲ್ಲ ನಾನು ಇದಂತ ರಜಂ ಇತ್ತೇಕಮೇವ ಜ್ಞಾನಂ ಸತ್ಯಂ ಅಲ್ರಿ ಇದಂ ರಜ ಬರೀ ಇದಂ ಅಂತ ಜ್ಞಾನ ಬಂದು ಇದಂ ರಜತ ಮತ್ತು ಒಟ್ಟಿಗೆ ಜ್ಞಾನ ಬಂದಿದೆಯಲ್ಲ ಅಂದ್ಮೇಲೆ ಭಾಗ ಯಾಕೆ ಬಿಡ್ತೀರಿ ಅಂತ ಕೇಳ್ತಾನೆ ಸತ್ಯಂ ಅತ ಏವ ವಿಶೇಷ ವಿಶಿಷ್ಟ ಉಲ್ಲೇಖಿ ಇದಂ ಅಪ್ರಮೇವೇತಿ ಉಲ್ಲಿಖಿತಂ ವಿಶಿಷ್ಟಂ ಅತತ್ವಮೇವೇತಿ ಅದಕ್ಕೆ ಜ್ಞಾನ ಒಟ್ಟು ಜ್ಞಾನ ಏನು ತಗೊಂಡಿದ್ದೀವಿ ನಾವೀಗ ಇದಂ ರಜತ ಮತ್ತು ಜ್ಞಾನ ತಗೊಂಡಿದ್ದೀವಿ ವಿಶಿಷ್ಟ ಜ್ಞಾನ ಯಾವುದು ಇದಂ ರಜತಂ ಅಂತಾನೆ ಬಂದಿರು ಸೊ ಅದೇನಂತ ಹೇಳ್ಬೇಕು ನಾವೀಗ ತಪ್ಪು ಅಂತಾನೆ ಹೇಳ್ತೇವೆ ಲೋಕದಲ್ಲೂ ಹೇಳೋದು ಹಾಗೇನೆ ಇಲ್ಲೂ ಹೇಳೋದು ಹಾಗೇನೆ ಆ ವಿಶಿಷ್ಟ ಉಲ್ಲೇಖಿ ಇದಂ ಅಪ್ರಮೇಯ ವಿಶಿಷ್ಟ ಉಲ್ಲೇಖಿ ಇದಂ ರಜತತ್ವೇನ ಉಲ್ಲೇಖಿ ಅಂತ ಅರ್ಥ ಈ ಜ್ಞಾನ ಪ್ರಮಾಣವಲ್ಲ ಅಂದ್ರೆ ಯಥಾರ್ಥವಲ್ಲ ಉಲ್ಲಿಖಿತಂ ವಿಶಿಷ್ಟಂ ಉಲ್ಲಿಖಿತಂ ಉಲ್ಲಿಖಿತವಾದ ಯಾವುದು ರಜತ ಅದೇನದು ವಿಶಿಷ್ಟಂ ಅತತ್ವಮೇವೇತಿ ಅದು ಎಂತ ಇದ್ದಾಯ್ತು ಅತತ್ವವೇ ಆಯ್ತು ಹೊರತು ತತ್ವ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಇವೆಲ್ಲ ತತ್ವದ ಇದನ್ನೆಲ್ಲ ತತ್ವ ಸಂಖ್ಯೆ ಅಂದ್ರೆ ಹೇಳಲಿಲ್ಲ ಯಾತಕ್ಕೆ ಫಸ್ಟ್ ಹೇಳ್ತಾ ಇದ್ದಾರೆ ಎಷ್ಟು ಎದುರು ಬಿಡ್ತಾರೆ ಇಷ್ಟು ಇಷ್ಟು ಹೇಳ್ಬಿಟ್ಟು ಏನಾಗ್ತಿತ್ತಾಗ್ಲೇನೆ ತಲೆ ಏನೋ ಹೋಗ್ತಿದ್ದಿಲ್ಲ ಸ್ವಲ್ಪ ಹೋಗಿರೋದ್ರಿಂದ ಏನಾಯ್ತು ಈಗ ಸ್ವಲ್ಪ ಅದಕ್ಕೆ ಹೇಳಕ್ಕೆ ಒಂದು ಕೆಲವು ಪದಗಳು ಅಕ್ವೆಂಟೆನ್ಸ್ ಬಂದಿರೋದ್ರಿಂದ ಅರ್ಥ ಆಗ್ತಾ ಈ ಕ್ರಮೇಣ ಯಾವ ಗ್ರಂಥಗಳನ್ನ ದೊಡ್ಡದು ಮಾಡ್ತಾರೆ ಗೊತ್ತಾಗುತ್ತೆ ಅಲ್ಲಿಗೆ ನಾಳೆ ದಿವಸ ಅದನ್ನ ಮತ್ತೆ ಕಂಟಿನ್ಯೂ ಮಾಡಿ ನಿಧಾನ ಒಂದೊತ್ತಾ ಹೋಗ್ಬೇಕು ಎಷ್ಟು ಸ್ಪಷ್ಟ ಆಗುತ್ತೆ ಗೊತ್ತಾಗುತ್ತೆ ತತ್ವ ಸಂಖ್ಯಾ ಈ ತತ್ವ ಸಂಖ್ಯಾ ಆಮೇಲೆ ಮತ್ತೆ ಓದಿ ಎಷ್ಟು ವಿಷಯ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ಹೃದಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೇ.